అపాదమూలిపర్యంతం గురుణాం ఆకృతి నరేత తేన విజ్ఞా సిద్ధ్యంతి చ మనోహ సుతావజ్జీర విద్యా విఘటన పటువీ విద్యుత్యర్థం పాఠశ్చాచాం ప్రవాచాం నారాయణ నరోత్తమం దేవీం సరస్వతీ వ్యాసం తతో జయముదీరయేత్ జయతి పరాశ్ జయతి హరిరచింత్య సర్వదేవైకవంద్య పరమగురురవిష్టః సజ్జనానాం నిఖిల గుణగణార్ణో నిత్య నిర్ముక్త దోషః సరసి జనయనోసో శ్రీపతిర్మానదోనః స్వస్తిస్తు సమస్త సన్మంగళాని సంభవంతు అభ్రమం భంగరహితం అజడం విమలం సదా ఆనందతీర్థమతులం అభ్రమం బంగరహితం అజడం విమలం సదా ఆనందతీర్థమతులం భజే తాపత్రయాపహం. శాస్త్రకారు ఒక మాటను హెళ్తారే, ఒక్క వ్యక్తియ బగ్గె ವೈಚಾರಿಕತೆ ಹಿನ್ನೆಲೆಯಲ್ಲಿ ವಿಚಾರವನ್ನ ವಿಮರ್ಶಾತ್ಮಕವಾಗಿ ಮಾಡಿ ಯಥಾರ್ಥವಾದಂತ ಜ್ಞಾನ ಹೊಂದಬೇಕು ಅಂತನ್ನೋ ಮಾರ್ಗವನ್ನು ಅನುಸರಣೆ ಮಾಡತಕ್ಕವರಿಗೆ ಒಂದು ಉಪಾಯ ಹೇಳ್ತಾರೆ. ಒಂದು ವ್ಯಕ್ತಿಯ ಅವತಾರ ಆಗತಕ್ಕ ದೂರದಲ್ಲಿ ಇರತಕ್ಕ ಹಿನ್ನೆಲೆ, ಆ ಹಿನ್ನೆಲೆಗೂ ಆ ವ್ಯಕ್ತಿಯ ಅವತಾರಕ್ಕೂ ಇರತಕ್ಕ ಸಂಬಂಧ, ಅವತಾರಕ್ಕೆ ಪ್ರಯೋಜನ, ಅವತಾರಕ್ಕೆ ಉಪಸ್ತಂಭಕವಾದಂತಹ ಶಾಸ್ತ್ರವಾಕ್ಯಗಳ ಆಧಾರ, ಉಪನಿಷತ್ ವಾಕ್ಯಗಳ ಆಧಾರ, ಆನಂತರ ಅವತಾರ ಆದಮೇಲೆ ಆಗತಕ್ಕಂತ ಅವರಿಂದ ಆದಂತಹ ಅನೇಕ ಕಾರ್ಯಗಳು, ಪಾಮರ ಜನರಿಗೋಸ್ಕರ ನಡೆದಂತಹ ಭಕ್ತಿ ಶ್ರದ್ಧೆಯ ಉತ್ಪತ್ತಿಗೆ ನಡೆದಂತಹ ಪವಾಡಗಳು ಒಂದು ಭಾಗ ಆದರೆ, ಇನ್ನ ಜ್ಞಾನಿ ಪ್ರಪಂಚಕ್ಕೆ ಬೇಕಾದಂತಹ ತತ್ವಜ್ಞಾನದ ಸ್ಫುರಣೆಗೆ ಬೇಕಾದಂತಹ ಕನಿಯ ಸಂಪಾದನೆ, ಗ್ರಂಥರಚನಾ, ಅಲ್ಲಿ ಭಗವಂತನ ಸಂಬಂಧ, ಭಗವಂತನ ಕಾಣತಕ್ಕಂತ ಪರಿಕ್ರಿಯೆ, ಭಗವಂತನ ಜ್ಞಾನ ಮಾಡಿಕೊಳ್ಳಿಕ್ಕೆ ಪ್ರವೃತ್ತವಾಗತಕ್ಕಂತ ಒಂದು ವಿಶಿಷ್ಟವಾದ ಮಾರ್ಗದ ಅನ್ವೇಷಣ, ಅದರಲ್ಲಿ ಪ್ರವೃತ್ತಿ ಬುದ್ಧಿಯನ್ನು ಹುಟ್ಟಿಸ್ತಕ್ಕಂತ ತೀಕ್ಷ್ಣವಾದಂತ ವಾಕ್ ಪ್ರಾಬಲ್ಯಾರ್ಥಗಳ ಪ್ರಯೋಗ, ಮತ್ತೆ ಸುಸ್ಪಷ್ಟವಾದ ನಿರ್ದಿಷ್ಟವಾದಂತ ಜ್ಞಾನದ ಉತ್ಪತ್ತಿಗೆ ಕಾರಣವಾದಂತ ಕ್ರಿಯಾ ಸಮಾಪನ, ಇಷ್ಟನ್ನ ಆಧಾರವಾಗಿಟ್ಟುಕೊಂಡು ಒಂದು ವ್ಯಕ್ತಿಯನ್ನು ಅಭಿಪ್ರಾಯ ಕೊಡ್ತಾರೆ. ಅದೇ ರೀತಿ ಕಾವ್ಯಕಾರರು ಕೂಡ ಆ ಮಾತನ್ನು ಹೇಳ್ತಾರೆ. ಈ ಎರಡು ಆಧಾರದ ಮೇಲೆ ನಮ್ಮಲ್ಲಿ ಐತಿಹಾಸಿಕವಾಗಿ ಪಾರತ್ರಿಕವಾಗಿ ಅನೇಕವಾದಂತಹ ವೈಚಾರಿಕಗಳು ವಿಫುಲವಾಗಿ ನಡೆದು ಬಂದಿದೆ. ಆಗ ನಾವು ಪ್ರಕೃತ ಆಚಾರ್ಯ ವಿಚಾರವನ್ನ ಅದೇ ದೃಷ್ಟಿಕೋನದಿಂದ ಮಾಡ್ತಾ ಹೋದರೆ, ಆಚಾರ್ಯರು ಜೀವೋತ್ತಮರು, ಸಾಕ್ಷಾತ್ ವಾಯುದೇವರ ಅವತಾರ, ಜಗದ್ರಕ್ಷಕರು, ಜಗದ್ಗುರುಗಳು, ಅದೆಲ್ಲ ಒಂದು ಭಾಗ. ನಾವು ಈ ವೈಚಾರಿಕತೆ ಹಿನ್ನೆಲೆ ವಿಚಾರ ಮಾಡ್ತಾ ಹೋದಾಗ ನಮಗೆ ಆಚಾರ್ಯರ ಮಹಾತ್ಮೆ ಇನ್ನೂ ಸ್ಫುಟವಾಗಿ ತಿಳಿಯುತ್ತೆ, ಭಕ್ತಿ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ನಾವು ನಮ್ಮ ಗುರುಗಳು ಅಂತ ವಿಚಾರ ಮಾಡೋದು ಒಂದು ಭಾಗ ಆದರೆ, ದಾರ್ಶನಿಕ ಪ್ರಪಂಚದಲ್ಲಿ ಬಂದಂತಹ ವ್ಯಕ್ತಿಗಳ ಮಧ್ಯದಲ್ಲಿ ಜಗತ್ತಿಗೆ ದರ್ಶನವನ್ನು ಕೊಟ್ಟಂತ ಮಹಾ ದಾರ್ಶನಿಕರು ಯಾರು ಅನ್ನೋ ತುಲನಾತ್ಮಕವಾದಂತಹ ವಿಮರ್ಶಾವನ್ನು ಮಾಡಲಿಕ್ಕೆ ಪ್ರವೃತ್ತರಾದರೆ, ಆಗ ಆಚಾರ್ಯರ ಆ ದೃಷ್ಟಿಕೋನದಿಂದ ಸಿಗತಕ್ಕ ಆಚಾರ್ಯ ಇನ್ನೊಂದು ಮುಖವೇ ಬೇರೆ. ನಮಗೆ ಒಟ್ಟಲ್ಲಿ ಬಹುಮುಖಗಳ ದರ್ಶನ, ಅನಂತ ಮುಖಗಳ ಪ್ರತಿಭಾ ಆಚಾರ್ಯರದ್ದು. ಅದಕ್ಕೆ ಆಚಾರ್ಯರಿಗೆ ಅನಂತ ಅವಧಾನಿ ಅಂತ ಕರೀತಾರೆ. ಈ ಕೆಲವು ಸಹಸ್ರ ಅವಧಾನಿ, ಶತಾವಧಾನಿ ಅಂತೆಲ್ಲ ಲೋಕದಲ್ಲಿ ಪ್ರಸಿದ್ಧ ಇದೆ. ಏಕಕಾಲಕ್ಕೆ 100 ಪ್ರಶ್ನೆಯನ್ನು ಕೇಳಿದ್ರೆ ಭಿನ್ನ ಭಿನ್ನವಾದಂತ ಜನಗಳು ಭಿನ್ನ ಭಿನ್ನವಾದ ವರ್ಗಕ್ಕೆ ಭಿನ್ನ ಭಿನ್ನವಾದಂತಹ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ಭಿನ್ನ ಭಿನ್ನವಾದ ಪ್ರಶ್ನೆಯನ್ನು ಏಕಕಾಲದಲ್ಲಿ 100 ಪ್ರಶ್ನೆಯನ್ನು ಮಾಡಿದಾಗ ಆ ಅಷ್ಟು ಪ್ರಶ್ನೆಗೆ ಒಬ್ಬನೇ ವ್ಯಕ್ತಿ ಅದೇ ಕಾಲದಲ್ಲಿ ಉತ್ತರವನ್ನು ಕೊಡತಕ್ಕಂತ ಸಾಮರ್ಥ್ಯವುಳ್ಳವನಿಗೆ ಶತಾವಧಾನಿ ಅಂತ ಹೆಸರು. ಅದರಲ್ಲಿ ಶತಾವಧಾನಿ ಸಹಸ್ರಾವಧಾನಿ ಅಂತೆಲ್ಲ ಇದೆ. ಆದ್ರೆ ವಸ್ತುತಸ್ತು ಅನಂತಾವಧಾನಿ ಯಾರೂ ಇಲ್ಲ. ಅದಕ್ಕೂ ಕೂಡ ಅವರ ಪ್ರೇರಕರು ಮೂಲಗುರುಗಳು ವೇದವ್ಯಾಸದೇವರು. ವಸ್ತುತಸ್ತು ವಸ್ತುಕ್ಕಿಂತ ಅನಂತಾವಧಾನಿ ವೇದವ್ಯಾಸದೇವರೇ ಕಷ್ಟ. ಹೀಗೆ ಆಚಾರ್ಯರ ಮಹತ್ವವನ್ನು ನಾವು ವಿಚಾರ ಮಾಡ್ತಾ ಹೋದಾಗ ನಮ್ಮ ಒಂದೊಂದೇ ಶಬ್ದಗಳಿಂದ ಹೊರಗೆ ಬರುತ್ತೆ. ಆಚಾರ್ಯ ಅವತಾರಕ್ಕೆ ಪೂರ್ವಭಾವಿಯಾಗಿ ಆಚಾರ್ಯ ಅವತಾರದ ಅವಶ್ಯಕತೆ ಏನಿತ್ತು ವಿಚಾರ ಮಾಡಿದ್ರೆ ಅದಕ್ಕೆ ಪುರಾಣ ಅನ್ನುತ್ತೆ, ಕೋಟಿ ಮೂರ್ತಿ ಸಂಯುಕ್ತ ಸ್ತ್ರೇತಾಯಾಮ್ ರಾಕ್ಷಸಾಂತಕ ಹನುಮಾನಿತಿ ವಿಖ್ಯಾತೋ ರಾಮ ಕಾರ್ಯ ದುರಂದರ ಸವಾಯುರ್ ಭೀಮಸೇನೋ ಮೋದ್ವಾಪರಾಂತೆ ಕುರುದ್ವ ಕೃಷ್ಣಂ ಸಂಪೂಜಯಾಮ ಸಾಹಸ್ರಾ ದುರ್ಯೋಧನಾಧಿಕಾನ್ ವೈಪಾಯನಸ್ಯ ಸೇವಾರ್ಥಂ ವದರ್ಯಾಂ ಚ ಕಲವ್ಯುಗೆ ಯತಿ ರೂಪಧರೋ ವಾಯುಃ ಭವಿಷ್ಯತಿ ನ ಸಂಶಯ. ಇದು ಹರಿವಂಶದ ಪ್ರಮಾಣ. ಹರಿವಂಶದಲ್ಲಿ ಆಚಾರ್ಯರೇ ಅಂದ್ರೆ ವಾಯುದೇವರೇ ಸಾಕ್ಷಾತ್ ಆಗಿ ಆಚಾರ್ಯರಾಗಿ ಅವತಾರ ಮಾಡಿ ಲೋಕದಲ್ಲಿ ಧರ್ಮ ಪ್ರತಿಷ್ಠಾವನ ಮಾಡಿದ್ರು ಅನ್ನೋದಕ್ಕೆ ಹರಿವಂಶ ಮಾತಾಡ. ಅಂದ್ರೆ ಆಚಾರ ಅವತಾರ ಮಾಡ್ತಾರೆ ಭವಿಷ್ಯತಿ ನಭಿಷ್ಯತ್ಯ ಯತಿ ರೂಪಧರೋ ವಾಯು ಭವಿಷ್ಯತಿ ನಸಂಶಯ ಸಂಶಯಕ್ಕೆ ವಾಯುದೇವರೇ ಆಚಾರ್ಯರಾಗಿ ಅವತಾರ ಮಾಡ್ತಾರೆ ಅಂತೇಳಿ ಹರಿವಂಶ ಹೇಳುತ್ತೆ. ಯತಿರೂಪೋ ಮಾತರಿಶ್ವ ಅಷ್ಟಾವಿಂಶತಿ ಮೇಕನು ಅವತೀರ್ಯ ವಕ್ಷಚಿತ್ರ ಮಧ್ವನಾಮ ವರೋ ವಿಭು ಸವಾಯು ತಪಸಾ ಪುಣ್ಯಂ ಪ್ರೀತ್ಯ ಅಗಸ್ತ್ಯ ಯೋಗಿನ ಸತಾ ಪಿತ್ರಾಲಯ ಪುಣ್ಯ ಚಾತುರ್ಮಾಸ ಭವಿಷ್ಯತಿ ಸುಖಶೋಷತಿ ಸತ್ಯಾಧಿಕಾರ. ಇದು ಬ್ರಹ್ಮಪುರಾಣದ ವಾಕ್ಯ. ಬ್ರಹ್ಮಪುರಾಣದಲ್ಲಿ ವಾಯುದೇವರೇ ಈ ಕಲಿಯುಗದಲ್ಲಿ ಆಚಾರ್ಯರಾಗಿ ಮಾಡಿ ಮಧ್ವಪದ್ಮ ಹೆಸರಿಂದ ಪ್ರಸಿದ್ಧರಾಗುತ್ತಾರೆ, ಮತ್ತೆ ಸಕಲ ಶಾಸ್ತ್ರಗಳನ್ನು ಕೂಡ ರಚನೆ ಮಾಡ್ತಾರೆ ಅಂತ ಬ್ರಹ್ಮಪುರಾಣ ಆಗಲೇ ಹೇಳ್ತಾ ಇದೆ. ವಾಸುದೇವೇತಿ ವಿಖ್ಯಾತೋ ಜ್ಞಾನಾದಿ ಗುಣ ಸಂಯುಕ್ತ ಸ್ವಾತ್ರಿಂಶನ್ ಲಕ್ಷಣ ಯುಕ್ತೋ ಗರ್ಭದು ಗರ್ಭ ವಿವರ್ಜಿತ ಸಯೇವ ಆನಂದ ತೀರ್ಥೇತಿ ವಿಖ್ಯಾತೋ ಅಖಿಲೈ ಜನೈ ಎಂದರೆ ವರಾಹ ಪುರಾಣ. ಅಂದ್ರೆ ಆಚಾರ್ಯರ ಅವತಾರ ಆಚಾರ್ಯರು ಪೂರ್ವಭಾವಿಯಾಗಿ ಸಮಗ್ರ ಪುರಾಣಗಳು ಕೂಡ ವಿಪುಲವಾಗಿ ಪ್ರಮಾಣದ ವೃಷ್ಟಿಯನ್ನು ಸುರಿಸುತ್ತೆ. ನಮಗೆ ಪ್ರಾಯ ಇತಿಹಾಸದಲ್ಲಿ ದಾರ್ಶನಿಕ ಪ್ರಪಂಚದಲ್ಲಿ ಶ್ರೀಮದ್ ಆಚಾರ್ಯರ ವಿಷಯದಲ್ಲಿ ಹೊರಟಂತ ಪ್ರಮಾಣಗಳು ಸುರಿಮಲೆ ಪ್ರಾಯ ಬೇರೆ ಯಾವ ಮತಾಚಾರ್ಯರಿಗೂ ಇಲ್ಲ. ಪುರಾಣ ಆಚಾರ್ಯರ ಅವತಾರಕ್ಕಿಂತ ಪೂರ್ವದಲ್ಲೇ ಆಗಿದ್ದು ಅಲ್ಲೇ ಇದೆಲ್ಲವನ್ನು ಕೂಡ ಸ್ಫುಟವಾಗಿ ಹೇಳ್ತಾ ಇದೆ. ಇನ್ನು ಸ್ಕಾಂದ ಪುರಾಣದಲ್ಲಿ ಯಾರು ಬೇರೆ ಮತಾಚಾರ್ಯರು ಸ್ಕಾಂದ ಪುರಾಣವನ್ನ ಪರಮ ಪ್ರಮಾಣ ತಮ್ಮ ಮತಕ್ಕೆ ಅನುಕೂಲವಾಗಿದೆ ಅಂತ ಅಂಗೀಕಾರ ಮಾಡಿದಾರೋ ತಮ್ಮ ಸಿದ್ಧಾಂತಗಳ ಸುಸ್ಪಷ್ಟತೆಗೆ ಸಿದ್ಧಾಂತಗಳ ಉಪಪಾದನೆಗೆ ಯಾವ ಪುರಾಣಗಳ ವಾಕ್ಯವನ್ನ ಪ್ರಮಾಣೋದಾಹರಣವಾಗಿ ಉದಾಹರಣೆ ಮಾಡ್ತಾರೋ ಅದೇ ಪುರಾಣದಲ್ಲಿ ಆಚಾರ ಚರಿತ್ರೆ ಬಗ್ಗೆ ವರ್ಣನ ಮಾಡ್ತಾ ಇದೆ. ವಿಷ್ಣುಜ್ಞೆಯ ಮರ್ತ್ಯ ಲೋಕೇ ಜನಿಷ್ಯನ್ ಜ್ಞಾನ ಸಿದ್ಧಯೇ ಮಾತರಿಶ್ವಾಂಬುದೋ ಮಗ್ನಾಂ ಪ್ರತಿಮಾಂ ತಂ ಮಹಾಮುನಿ ತಮಿಮಂ ದೇವದೇವೇಶಂ ಭಕ್ತೇಷ್ಟದಮಖಂಡಿತಂ ಶ್ರೀಮದ್ವರದಯಾವಾಸಂ ನಿತ್ಯಂ ನಮತ ಸೇವತಾಂ ತಚ್ಚಿಷ್ಯಾಶ್ಚ ಮಹಾತ್ಮನೋ ಯತಯ ಕೃಷ್ಣ ಮಾದರಾತ್ ಪೂಜಯಿಷ್ಯಂತಿ ವಿಧಿವತ್ತೇಷಾಂ ವಂಶಧರಾತ್ತತಃ. ಇವೆಲ್ಲ ಕಾಂದ ಪುರಾಣದ ವಾಕ್ಯಗಳು. ಕಾಂದ ಪುರಾಣದಲ್ಲಿ ವಾಯುದೇವರೇ ಆಚಾರ್ಯರಾಗಿ ಅವತಾರ ಮಾಡ್ತಾರೆ ಅಂತ ಹೇಳ್ತಾ ಇದೆ. ಇಷ್ಟು ವಿಪುಲವಾದಂತ ಪ್ರಮಾಣಗಳು ನಮ್ಗೆ ಇವತ್ತು ಆಚಾರ್ಯರ ಅವತಾರದ ವಿಷಯದಲ್ಲಿ ಸ್ಪಷ್ಟವಾಗಿ ಸಿಗುತ್ತಾ ಇದೆ. ಪ್ರಜ್ಞೆಯ ಸದೃಶೋ ಎಸ್ತು ನಾಸ್ತಿ ಲೋಕೆ ಚತುರ್ದಶೆ ಅತಸ್ಥ ಪ್ರಜ್ಞೆಯ భవిష్యత్ న సంశయ వాయుదేవరే ಆಚಾರ್ಯರಾಗಿ ಅವತಾರ ಮಾಡ್ತಾರೆ. ಮುಂದೆ ಅಸಶಾಸ್ತ್ರವನ್ನು ನಿರಾಕರಣೆ ಮಾಡಿ ಪರಮಾತ್ಮನ ಯಥಾರ್ಥ ಜ್ಞಾನವನ್ನು ಜಗತ್ತಿಗೆ ಅಂದ್ರೆ ಸಜ್ಜನ ಪ್ರಪಂಚಕ್ಕೆ ತೋರಿಸ್ಕೊಡ್ತಾರೆ ಅಂತ ಗರುಡ ಪುರಾಣ ಹೇಳ್ತಾ ಇದೆ. ಇಷ್ಟೆಲ್ಲ ಪುರಾಣಗಳು ನಮಗೆ ಆಚಾರ್ಯ ವಿಷಯದಲ್ಲಿ ಸ್ಪಷ್ಟ ಪ್ರಮಾಣವನ್ನು ಕೊಡ್ತಾ ಇದೆ. ಇನ್ನೂ ಒಂದು ವಾಕ್ಯ ನಮಗೆ ಉಪನಿಷತ್ತಿಂದ ಸಿಗತ್ತೆ. ವಾಯುರನಿಲ ಮತೇದ ಗುಂ ಭಸ್ಮಾಂತ ಗುಂ ಶರೀರಂ ಅನ್ನೋ ಉಪನಿಷತ್ ವಾಕ್ಯದಲ್ಲಿ ಅನಿಲ ಅನ್ನೋ ಶಬ್ದದಿಂದ ಗುರು ಸಾರ್ವಭೌಮರು ವಾಯುದೇವರೇ ಆಚಾರ್ಯರು ಸರ್ವದಾ ಭಗವಂತನನ್ನ ಹೃದಯದಲ್ಲಿ ಧರಿಸಿದವರು ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಾರೆ. ಆ ಸಮ್ಯಕ್ ನಿಲಯನಂ ಯಸ್ಮಾಶ್ಚ ಅನ್ನೋ ಆ ವ್ಯುತ್ಪತ್ತಿಯಿಂದ ಶಬ್ದ ನಿರ್ವಚನದಿಂದ ಚೆನ್ನಾಗಿ ಅಕಾರ ವಾಚ್ಯನಾದ ಪರಮಾತ್ಮನನ್ನೇ ಹೃದಯದಲ್ಲಿ ಧರಿಸಿದವರು, ಚೆನ್ನಾಗಿ ಅಕಾರ ವಾಚ್ಯನಾದ ಪರಮಾತ್ಮನನ್ನೇ ಆಶ್ರಯಿಸಿದವರು ಯಾರೋ ಅವರು ಅನಿಲ ಅಂತ ಕರೆಸ್ಕೋತಾರೆ. ಸಂಹಿತೆಯಲ್ಲಿ ಅನಿಲೋ ಈ ವಾಯು ಅಂತ ಹೇಳ್ತಾ ಇದೆ. ಅನಿಲ ಅಂದ್ರೆ ವಾಯು ಅಂತ ಕರೆಸ್ಕೊಳ್ತಾ ಇದೆ. ವಾಯು ಅನಿಲ ಶಬ್ದ ವಾಚ್ಯ ಅಂತ ಸಂಹಿತೆ ಹೇಳ. ಇನ್ನು ವಾಯು ಅನ್ನೋ ಶಬ್ದ ಸ್ಪಷ್ಟವಾಗಿ ಸರ್ವದಾ ಭಗವಂತನ ವಿಚಾರವನ್ನ ಭಗವಂತನ ಸರ್ವೋತ್ತಮತ್ವವನ್ನ ಉತ್ಪಾದನೆ ಮಾಡ್ಲಿಕ್ಕೋಸ್ಕರನೇ ಅವತಾರ ಪ್ರಯೋಜನ ಉಳ್ಳದ್ದಾಗತ್ತೆ ಅನ್ನೋದು ಕೂಡ ವಾಯು ಅನ್ನೋ ಶಬ್ದ ಹೇಳುತ್ತೆ. ವಾಯು ಎಂಬಲ್ಲಿ ವಕಾರ ಯಕಾರಗಳನ್ನ ವಿಭಾಗ ಮಾಡಿದಾಗ ಒಂದು ವಾಗತಿ ಗಂಧನೆಯು ಅನ್ನೋ ಧಾತುವಿಗೆ ಅನುವರ್ತಕವಾಗಿ ಗತ್ಯ ಏ ಗತ್ಯರ್ಥಕ ಅಥೆ ಜ್ಞಾನಾರ್ಥಕ ಅಂತ ಜ್ಞಾನವಾಚಿ ಆಗತ್ತೆ. ಇನ್ನೊಂದು ಆಯು ಕುಂಭೋಲಿ ಆ ಯಕಾರವನ್ನು ಯಾಪ್ರಾಪಣೆ ಧಾತುವಿನ ಅರ್ಥಕವಾಗಿ ಹೊಂದಿಸ್ಕೊಡುತ್ತೆ ಅಂತ ಅರ್ಥವನ್ನು ತೋರಿಸುತ್ತೆ. ಅಂದ್ರೆ ಮೋಕ್ಷಕ್ಕೆ ಹೇತುವಾದಂತಹ ಪರಮಾತ್ಮನ ಶಾಸ್ತ್ರೋತ್ಪನ್ನವಾದಂತಹ ಯಥಾರ್ಥ ಜ್ಞಾನವನ್ನು ಹೊಂದಿಸಿಕೊಡ್ತಕ್ಕವನು ವಾಯು ಅನ್ನೋ ಅರ್ಥವನ್ನ ನಮಗೆ ಸಂಹಿತ ಪುಟವಾಗಿ ಕೊಡ್ತಾ ಇದೆ. ಆ ವಾಯು ಶಬ್ದ ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದವಾದದ್ದು, ಮುಂದೆ ಅವತಾರ ಪ್ರಯೋಜನ ಉಳ್ಳದ್ದು, ಜ್ಞಾನ ಪ್ರಚಾರಕ, ಜ್ಞಾನ ಪ್ರಾಪಕ, ಜ್ಞಾನದಾಯಕ, ಜ್ಞಾನ ಬೋಧಕ, ಜ್ಞಾನ ಪ್ರಕಾಶಕ, ಜ್ಞಾನ ರಕ್ಷಕ, ಜ್ಞಾನ ಪಾಲಕ, ಇಷ್ಟು ಅರ್ಥವನ್ನ ನಮಗೆ ಆ ವಾಯು ಶಬ್ದ ಕೊಡ್ತಾ ಇದೆ. ಇಷ್ಟಿದ್ರೆ ನಮ್ಗೆ ಏನ್ ಅರ್ಥ ಆಗತ್ತೆ, ಈ ವಾಯುವಿನ ಶಬ್ದ ಈ ಸಂಹಿತಾದಿಗಳಿಂದಲೂ ಕೂಡ ಆಚಾರ್ಯ ಅವತಾರಕ್ಕೆ ಉಪಸ್ತಂಭಕವಾಗಿ ಸ್ಪಷ್ಟವಾಗಿ ಕಾಣುತ್ತೆ. ಇದಿಷ್ಟು ಆಚಾರ್ಯರ ಅವತಾರ ಆಗತಕ್ಕ ಪೂರ್ವಭಾವಿಯಲ್ಲಿ ಆಚಾರ್ಯ ಅವತಾರ ಮಾಡ್ತಾರೆ, ಶಾಸ್ತ್ರಗಳನ್ನ ಉಜ್ಜೀವನಗೊಳಿಸ್ತಾರೆ, ಜ್ಞಾನ ಪ್ರಚಾರ ಮಾಡ್ತಾರೆ ಅಂತ ಅನ್ನೋ ಭಾಗಕ್ಕೆ ಇಷ್ಟು ಪ್ರಮಾಣ. ಇನ್ನು ಆಚಾರ್ಯ ಅವತಾರ ಇನ್ನೊಂದು ಪ್ರಮಾಣ, ಏಕೋನ ಚತ್ವರಿಂಶಾಬ್ಧೇ ವಿಲಂಬಿ ಪರಿವತ್ಸರೆ ಅಶ್ವಿನ ಶುಕ್ಲ ದಶಮೀ ಜಾತಿ ಜಾತೋ ಮಧ್ಯಾಹ್ನ ವೇಲಾಯ ಬುಧವಾರೇ ಮಹತ್ತನು ವಿಜಯಾದಶಮಿ ನಾಮ ಇದು ಸೂರ್ಯೋದಯೇ ಭವೇತ್ ಬುಧ ಶ್ರವಣ ಸಂಯುಕ್ತ ಜಯಂತಿ ಜಗದೀಶತು ಶುಕ್ಲಾಶ್ವಿನ ದಶಮ್ಯಾಂ ತು ಜಯಂತಿ ಜಗದಾತ್ಮನಃ ಪೂರ್ಣ ಬೋಧ ಮುನೆ ಕಾರ್ಯ ಕಾಮಿತಾರ್ಥ ಪ್ರದಾಯಿನಃ. ಇಷ್ಟು ಪ್ರಮಾಣ ಆಚಾರ್ಯ ಅವತಾರ ಕಾಲದಲ್ಲಿ ಆಶ್ವಿಜ ಮಾಸ ಶುಕ್ಲಪಕ್ಷ ವಿಜಯದಶಮಿ ಬುಧವಾರ ಅವತ್ತು ಉದಯ ಕಾಲ ಶ್ರವಣ ನಕ್ಷತ್ರ ಯೋಗ ಇತ್ತು, ಮಧ್ಯಾಹ್ನದಲ್ಲಿ ಅವತಾರ ಮಾಡಿರುವಂತ ಪ್ರಮಾಣ ಹೇಳುತ್ತೆ. ಅದಕ್ಕೆ ಸ್ಪಷ್ಟವಾಗಿ ಜಾತೋ ಮಧ್ಯಾಹ್ನ ವೇಲಾಯ ಬುಧವಾರೇ ಮಾತನು ಅಂತ ಹೇಳ್ತಾ ಇದೆ. ಮಧ್ಯಾಹ್ನ ಸಮಯದಲ್ಲಿ ಆಚಾರ್ಯ ಅವತಾರ ಆಯ್ತು ಅಂತ ಹೇಳಿ ಪ್ರಮಾಣ ಹೇಳ್ತಾ ಇದೆ. ಅತೇವ ಇಷ್ಟು ಆಚಾರ್ಯರ ಅವತಾರಕ್ಕೆ ಬೇಕಾದಂತಹ ಸ್ಪಷ್ಟ ಪ್ರಮಾಣಗಳು. ಇನ್ನು ಆಚಾರ್ಯರು ಅವತಾರ ಏನು ಮಾಡಿದ್ರು, ಗರ್ಭವಾಸ ಇಲ್ಲ ಅಂತ ಪ್ರಮಾಣ ಹೇಳುತ್ತೆ. ಗರ್ಭ ದುಃಖ ವಿವರ್ಜಿತ ರಾತ್ರಿಂಶನ್ ಲಕ್ಷಣ ಇರ್ಯುಕ್ತೋ ಗರ್ಭದುಃಖ ವಿವರ್ಜಿತ ಅನ್ನೋದು ವರಾಹ ಪುರಾಣದ ವಾಕ್ಯ. ಅಂದ್ರೆ ಅವರು 37 ಲಕ್ಷಣ ಯುಕ್ತರಾಗಿದ್ರು ಆದ್ರೆ ಗರ್ಭವಾಸ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ರು. ಅದನ್ನು ಸಂಪೂರ್ಣ ಲಕ್ಷಣ ಚಣಂ ನವರ ಯಜಮಾನ ದ್ವಾರಾಂತರಂ ಪರಮ ಸುಂದರ ಮಂದಿರಂ ತತ್ ರಾಜೇವ ಸತ್ಪುರವರಂ ಭುವನಾಧಿರಾಜ ನಿಷ್ಕಾಸಯನ್ ಪರಮಸೋ ಭಗವಾನ್ ವಿವೇಶ. ಸಂಪೂರ್ಣವಾದಂತ ಲಕ್ಷಣಗಳಿಂದ ಅವರು ಅಂತೇಳಿ ಸುಮತಿ ವಿಜಯ ಹೇಳ್ತಾರೆ. ಲಕ್ಷಣ ಸಂಪನ್ನರಾದಂತಹ ಆಚಾರ್ಯರು ಗರ್ಭವಾಸ ಇಲ್ಲದೆ ಅವತಾರ ಮಾಡಿದ್ದಾರೆ. ನಕದಾತಿ ದುಃಖ ವರ್ಜಿತ ಅಂತೇಳಿ ಸಂಹಿತ ಪ್ರಮಾಣ ಅಂದ್ರೆ ಯಾವ ಕಾಲಕ್ಕೂ ದುಃಖ ಇಲ್ಲ ಅಂತ. ಗರ್ಭ ದುಃಖ ವಿವರ್ಜಿತ ಅನ್ನೋದು ವರಾಹಪುರಾಣದ ವಾಕ್ಯ. ಗರ್ಭ ಸಂಬಂಧೋಕ್ತಿ ನಾಸ್ತಿ ಎನ್ನುವುದು ಕಾಂಡ ಪುರಾಣದ ವಾಕ್ಯ. ಅಂದ್ರೆ ಗರ್ಭ ಸಂಬಂಧ ಅಂದ್ರೆ ಗರ್ಭ ಸಂಬಂಧ ಅಷ್ಟೇ, ಸಂಬಂಧ ಶಕ್ತಿಗೆ ದುಃಖ ಅಂತ ಬರ್ಬೇಕು. ಗರ್ಭ ಸಂಬಂಧೋಕ್ತಿ ಅಂದ್ರೆ ಗರ್ಭಕ್ಕೆ ಸಂಬಂಧಪಟ್ಟಂತ ದುಃಖವೂ ಕೂಡ ಇಲ್ಲ ಅಂತ ಆ ಸಂಬಂಧ ಶಕ್ತಿಗೆ ದುಃಖ ಅಂತ ಅರ್ಥ ಬರ್ತದೆ. ಇದು ಕಾಂಡ ಪುರಾಣದ ವಾಕ್ಯ. ನಗರ್ಭೋರ್ ಜನಿ ಅಂತ ಇನ್ನೊಂದು ವಾಕ್ಯ ಅಂದ್ರೆ ಗರ್ಭದಲ್ಲಿದ್ರು ಕೂಡ ಗರ್ಭದಲ್ಲಿ ಇಲ್ಲ ಅಂತ. ಅಂದ್ರೆ ಗರ್ಭದಿಂದನೇ ಬಂದಿದ್ದಾರೆ, ಗರ್ಭದಲ್ಲಿ ಇಲ್ಲ ಅಂದ್ರೆ ಅರ್ಥ ಏನು? ಅಲ್ಲಿಂದನೇ ಮುಂದೆ ಅಲ್ಲೇ ಇಲ್ಲ ಅಂದ್ರೆ ತಾತ್ಪರ್ಯ ಏನಲ್ಲಿ? ಎರಡು ಪರಸ್ಪರ ವಿರೋಧ ವಾಕ್ಯಗಳಾಯ್ತಲ್ಲ. ಅದಕ್ಕೆ ಇಷ್ಟು ಅರ್ಥ ಹೇಳ್ತಾರೆ ಟಿಪ್ಪಣಿಕಾರರು. ಗರ್ಭದಿಂದ ಲೋಕದ ದೃಷ್ಟಿಯಿಂದ ಗರ್ಭದಿಂದ ಬಂದಂತೆ ತೋರಿದರೂ ಕೂಡ ಒಂದು ಜೀವ ಗರ್ಭದಲ್ಲಿದ್ದಾಗ ಅವನಿಗೆ ಆಗತಕ್ಕಂತ ಅನೇಕ ದುಃಖ ಸಂಕೋಲೆಗಳು ಯಾವುದೂ ಕೂಡ ಆಚಾರ್ಯರಿಗಿಲ್ಲ. ಅವನನ್ನು ಸ್ಪಷ್ಟವಾಗಿ ಇನ್ನೊಂದು ಸಂಹಿತೆ ಹೇಳುತ್ತೆ. ಸರ್ವದಾ ದುಃಖ ವರ್ಜಿತ ಅನ್ನೋದು ಸ್ಮೃತಿ ವಾಕ್ಯ. ಯಾವ ಕಾಲಕ್ಕೂ ದುಃಖ ಇಲ್ಲ ಅನ್ನೋದು ಆಚಾರ್ಯರ ಅವತಾರಕ್ಕೇನೆ. ಆಚಾರ್ಯ ಅವತಾರ ಮಾಡೋಕ್ಕಿಂತ ಮುಂಚೆ ಆಚಾರ್ಯ ಯಾಕೆ ಅವತಾರ ಮಾಡ್ತಾ ಇದ್ದಾರೆ, ಯಾರು ಆಚಾರ್ಯ ಅವತಾರ ಮಾಡ್ತಿದ್ದಾರೆ, ಮಾಡಲಿಕ್ಕೆ ಕಾರಣ ಏನು, ಅದನ್ನ ಸ್ಫುಟವಾಗಿ ಅನೇಕ ಪ್ರಮಾಣದಿಂದ ಕೊಟ್ರು. ಇನ್ನು ಆಚಾರ ಅವತಾರ ಆಗ್ತಿದೆ ಅಂತನ್ಲಿಕ್ಕೆ ಪ್ರಮಾಣ ಹೇಗಾಯ್ತು ಅನ್ನೋ ವಿಷಯ ಬಂದ್ರೆ, ಯಾವ ರೀತಿ ಆಚಾರ ಅವತಾರ ಆಯ್ತು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ವಿಪುಲವಾಗಿ ಪ್ರಮಾಣಗಳನ್ನತ್ತೆ. ಸರ್ವದಾ ದುಃಖ ವರ್ಜಿತ ಅಂತ, ಯಾವ ಕಾಲಕ್ಕೂ ದುಃಖ ಅನ್ನೋದು ಇಲ್ಲ ಅನ್ನೋದು ಇದು ಇನ್ನೊಂದು ವಾಕ್ಯದ ಪ್ರಮಾಣ, ಇನ್ನೊಂದು ಗ್ರಂಥದ ಪ್ರಮಾಣ. ಸಂಪೂರ್ಣ ಲಕ್ಷಣಯುಕ್ತ ಸನ್ ಸರ್ವ ದುಃಖ ವಿವರ್ಜಿತ, ಇದು ಆಗ್ನೇಯ ಪುರಾಣದ ವಾಕ್ಯ. ಸಂಪೂರ್ಣ ಲಕ್ಷಣ ಯುಕ್ತರಾದರೂ ಕೂಡ ಯುಕ್ತರಾಗಿದ್ದಾಗಲೂ ತತ್ಸಂಬಂಧವಾದಂತ ಅವತಾರ ಕಾಲದಲ್ಲಿ ಲೋಕ ದೃಷ್ಟಿಯಿಂದ ಗರ್ಭದಿಂದ ಬಂದ್ರು ಅಂತನ್ನುವ ಶಬ್ದಕ್ಕೆ ತತ್ಸಂಬಂಧಪಟ್ಟಂತ ಸರ್ವ ದುಃಖ ರಹಿತರಾಗಿದ್ರು ಆಚಾರ್ಯರು ಅನ್ನೋದು ಇನ್ನೊಂದು ಪ್ರಮಾಣ. ಪ್ರಾಯ ಆಚಾರ್ಯರ ಅವತಾರಕ್ಕಾಗಲಿ, ಅವತಾರದ ಗೌರವಕ್ಕಾಗಲಿ, ಅವತಾರ ಮಾಡೋ ಸಂದರ್ಭದಲ್ಲಾಗಲಿ, ಆನಂತರದಲ್ಲಾಗಲಿ ನಡೆದಂತ ಪ್ರತಿಯೊಂದು ಹಂತ ಹಂತದ ಘಟನೆಗಳಿಗೂ ಕೂಡ ಸ್ಮೃತಿ ಪುರಾಣ ವೇದೇತಿಹಾಸ ಸಂಹಿತೆಗಳ ಪ್ರಮಾಣಗಳು ಆಚಾರ್ಯರಿಗೆ ಇರೋಷ್ಟು ವಿಪುಲವಾಗಿ ಬೇರೆ ಯಾವ ಮತಾಚಾರ್ಯರಿಗೂ ಇಲ್ಲ, ಇರೋದೂ ಇಲ್ಲ, ಇರ್ಲಿಕ್ಕೆ ಸಾಧ್ಯನೂ ಇಲ್ಲ. ಆಚಾರ ಅವತಾರಕ್ಕೆ ಇಷ್ಟು ಹೇಳೋ ಕಾರಣ ಏನು, ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಬೇರೆ ದೇವತೆಗಳಿಗೆ ಕ್ವಚಿತ್ ಕದಾಚಿತ್ ಅವತಾರ ಕಾಲದಲ್ಲಿ ದುಃಖ ಸಂಬಂಧ ಆಗತ್ತೆ, ಆದರೆ ಆಚಾರ್ಯಗದಿಲ್ಲ. ಬೇರೆ ದೇವತೆಗಳಿಗೆ ಅವತಾರದಲ್ಲಿ ಮೂಲ ರೂಪದಲ್ಲಿರುವಷ್ಟು ಬಲಜ್ಞಾನ ಕ್ರಿಯಾದಿಗಳು ಅವತಾರದಲ್ಲಿ ಇರೋದಿಲ್ಲ. ಅದಕ್ಕೆ ನಾವು ಸಾಕಷ್ಟು ನೋಡ್ಬೋದು. ಆದ್ರೆ ಆಚಾರ್ಯ ಹಾಗಲ್ಲ, ವಾಯುದೇವರಿಗೆ ಮೂಲ ರೂಪದಲ್ಲಿ ಎಷ್ಟು ಬಲಜ್ಞಾನ ಕ್ರಿಯಾದಿಗಳು ಇರುತ್ತೋ ಅವತಾರ ರೂಪದಲ್ಲೂ ಕೂಡ ಅಷ್ಟೇ ಬಲಜ್ಞಾನ ಕ್ರಿಯಾದಿಗಳು ಸರ್ವದಾ ಇರುತ್ತೆ. ಅದಕ್ಕೆ ಯಾವತ್ತು ಕೂಡ ನ್ಯೂನತೆಗಳು ಇರೋದಿಲ್ಲ, ಏಕಪ್ರಕಾರಕವಾಗಿರುತ್ತದೆ. ಅದಕ್ಕಂತಾರೆ ಮುಖ್ಯವಾಯು ಗರ್ಭವಾಸ ದುಃಖರಹಿತ ಸನ್ ಗರ್ಭವಾಸ ದುಃಖಂ ಜನ್ಮ ದುಃಖಂ ಚಾನುವೇ ಕರ್ಮವಶಾತ್ ಚರಿತಾರ್ಥಂ ಜೀವಂ ತಸ್ಮಾದ್ಯ ನಿಷ್ಕಾಸ್ಯ ಸಸಂಕಲ್ಪಾದೇವ ಸಂಪೂರ್ಣ ಲಕ್ಷಣಕ್ಷಣಂ ತಂ ದೇಹಂ ಸಹಸ ಪರಮಾನಂದೇನ ರಾಜಾ ನಗರವಿವ ವಿಶೇತಿ ಸಂಪೂರ್ಣ ಲಕ್ಷಣಕ್ಷಣಂ ನವರಾಜಮಾನ ದ್ವಾರಾಂತರಂ ಪರಮಸುಂದರ ಮಂದಿರಂ ತತ್ ರಾಜೇವ ಸತ್ಪುರವರಂ ಭುವನಾದಿರಾಜೋ ನಿಷ್ಕಾಸೇನ್ ಪರಮಸೋ ಭಗವಾನ್ ನಿವೇಶ ಅನ್ನೋ ವಾಕ್ಯಕ್ಕೆ ಟಿಪ್ಪಣಿಕಾರೆಲ್ಲ ಏಕಕಂಠದಿಂದ ಮಾತಾಡ್ತಾರೆ. ಗರ್ಭವಾಸ ಇದ್ರೂ ಕೂಡ ಗರ್ಭವಾಸದ ದುಃಖ ಇಲ್ಲ, ಇದು ವಾಯುದೇವರ ಸಾಮರ್ಥ್ಯ ಮಾತ್ರ, ಬೇರೆಯವರಿಗೆ ಆ ಥರ ಆಗಲ್ಲ. ಖಚಿತಾದರೂ ಸಂಪರ್ಕ ಆಗುತ್ತೆ, ಆದ್ರೆ ಆಚಾರ್ಯರಿಗೆ ಆ ಗರ್ಭದಲ್ಲಿದ್ದು ಹೊರಗೆ ಬರೋ ಕಾಲಕ್ಕೆ ಅಲ್ಲಿರೋ ಜೀವನಿಗೆ ಆ ದುಃಖ ಕೊಟ್ಟು ಆ ದುಃಖ ಅನುಭವಿಸುವಂತ ಜೀವನ ನಿಷ್ಕಾಸ ಏನ್ ಪರಿಣಾಪ್ತಕವರಾಗಿ ರಾಜೇವ ಸತ್ಪುರವರಂಭವನಾದಿ ರಾಜ, ಒಬ್ಬ ರಾಜ ಆ ದೇಶದ ರಾಜನನ್ನ ಹೊರಹಾಕಿ ಆ ರಾಜ್ಯದ ಅರಮನೆಯನ್ನು ತಾನು ಪ್ರವೇಶ ಮಾಡೋ ಹಾಗೆ ಆಚಾರ್ಯರು ಕೂಡ ಇಲ್ಲಿ ಒಳಗಿರತಕ್ಕಂತ ಜೀವನ ಹೊರಗಾಕಿ ತಾವು ಪ್ರವೇಶ ಮಾಡಿದರು ಅಂತಿದೆ. ಅಂದ್ರೆ ಇಲ್ಲಿ ದುಃಖ ಅನ್ನೋದು ಲವಲೇಶನು ಇಲ್ಲ ಅನ್ನೋದು ಸ್ಪಷ್ಟ ಆಗತ್ತೆ. ಲೋಕದೃಷ್ಟಿಯಿಂದ ಗರ್ಭವಂತ ಬಂದ್ರೆ ಹೊರತು ಗರ್ಭವಾಸದ ದುಃಖ ಇಲ್ಲ. ಅದಕ್ಕೆ ಸುಂದರ ಮಂದಿರಂ ಪರಮಾಣಿ ಸುಂದರ ಮಂದಿರಾಣಿ ನಗರೆ ಅಂತ ಹೇಳುತ್ತೆ. ಪರಮ ಸುಂದರವಾದಂತ 37 ಲಕ್ಷಣ ಸಹಿತವಾದಂತ ದೇಹ. ಹಾಗಾದ್ರೆ ಒಳಗೆ ಗರ್ಭದಲ್ಲಿರ್ತಕ್ಕ ಜೀವನಿಗೆ ಈಗ ನಮ್ಮ ಸಂಶಯ ಒಂದು ಪ್ರಶ್ನೆ ಬರುತ್ತೆ, ಆಚಾರ್ಯರು ಒಳಗಿರ್ತಕ್ಕ ಜೀವನ ಹೊರಗಾಕಿ ತಾವು ಪ್ರವೇಶ ಮಾಡಿ ಅವತಾರ ಮಾಡಿದರು, ಹಾಗಾದ್ರೆ ಆ ಒಳಗಿರ್ತಕ್ಕ ಜೀವನಿಗೆ 37 ಲಕ್ಷಣ ಇತ್ತೋ ಇಲ್ಲವೋ? ಇವ್ರಿಗಿರ್ಲಿಲ್ಲ ಅಂತಂದ್ರೆ ಅವನ್ ಹೊರಗಾಕಿ ಆಮೇಲೆ ಇವ್ರಿಗೆ 37 ಲಕ್ಷಣ ಬಂತ, ಅಥವಾ ಅಲ್ಲಿ 37 ಲಕ್ಷಣ ಉಳ್ಳಂತ ದೇಹ ಅಂತ ಹೇಳ್ತಾ ಇದೆಯಲ್ಲ, ಇವ್ರ ದೇಹ ಪ್ರವೇಶ ಒಳಗಿರ್ತಕ್ಕ ದೇಹ ಪ್ರವೇಶ ಮಾಡಿದ್ಮೇಲೆ 37 ಲಕ್ಷಣ ಬಂತೋ, ಅಥವಾ 37 ಲಕ್ಷಣ ಬಂದಂತ ದೇಹದಲ್ಲಿ ಪ್ರವೇಶ ಮಾಡಿದ್ರು ಏನು? ಹಾಗಾದ್ರೆ 37 ಲಕ್ಷಣ ಕೇವಲ ವಾಯುದೇವರ ಲಕ್ಷಣ, ಅದು ಬೇರೆಯವರಿಗೆ ಆ ಲಕ್ಷಣಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇನ್ನೊಬ್ಬ ಜೀವನಿಗೆ ಒಳಗಿರ್ತಕ್ಕ ಜೀವನಿಗೆ 37 ಲಕ್ಷಣ ಇತ್ತು ಅಂತ ಆದರೆ ಇನ್ನೊಬ್ಬರಿಗೆ 37 ಲಕ್ಷಣ ಬರಲ್ಲ ಅನ್ನೋ ವಾಕ್ಯದ ಗತಿ ಏನು? ಹಾಗಾದ್ರೆ ಇದು ಹೇಗೆ ಅರ್ಥ ಮಾಡಬೇಕು, ಯಾವ ರೀತಿ ತಿಳ್ಕೊಳ್ಬೇಕು ಅಂತಂದ್ರೆ ಆಸುರೇಸ್ತು ವರಾದೇವ ಅಂತ ಆಚಾರ್ಯ ನಿರ್ಣಯದಲ್ಲಿ ಒಂದು ಮಾತು ಅಂದಿದ್ದಾರೆ. ಇನ್ನೊಂದ್ ಕಡೆಗೆ ಅಸುರಾಣ ವರಾದೇಸ್ತು ಅಂತನೂ ಕೂಡ ಒಂದು ಮಾತಂದಿದ್ದಾರೆ. ಅಂದ್ರೆ ಅಸುರರಿಗೆ ವರಾದಿಗಳ ಬಲದಿಂದ ಲಕ್ಷಣ ಬರುತ್ತೆ, ಆದ್ರೆ ಲಕ್ಷಣದ ಅನುಭವ ಇರಲ್ಲ. 37 ಲಕ್ಷಣಗಳ ಸುಖ, ಅದರ ಜ್ಞಾನ, ಅದರ ಅನುಭವ, ಅದರ ಪ್ರತಿಫಲ, ಅದರ ಪ್ರಕ್ರಿಯೆ, ಅದರ ಪ್ರಭಾವ ಯಾವುದೂ ಇರಲ್ಲ, ಇರತ್ತಷ್ಟೇ. ಹಾಗಿಲ್ಲಿ ವರದಿಂದ ಪ್ರಾಪ್ತವಾದಂತ ಲಕ್ಷಣ ಅಷ್ಟೇ ಹೊರತುನು ಅದರ ಅನುಭವ ಅವನಿಗೆ ಎಳ್ಳಷ್ಟು ಇಲ್ಲ ಜೀವನಿಗೆ. ಆ ಲಕ್ಷಣ ಉಳ್ಳಂತ ಅದಕ್ಕೆ ನಗರ ಅಂತ ಹೇಳ್ತಾ ಇದ್ದಾರೆ. ಸಂಪೂರ್ಣ ಲಕ್ಷಣ ಉಳ್ಳಂತ ನಗರ ಅಂದ್ರೆ ದೇಹ ಅಂತ ಅರ್ಥ ಮಾಡ್ತಾ ಇದ್ದಾರೆ. ಅಂದ್ರೆ ಪೂರ್ವದಲ್ಲೇ ಅದು 37 ಲಕ್ಷಣ ಸಂಯುತವಾಗಿತ್ತು ಅಂತೇಳಿ ಸ್ಪಷ್ಟ ಆಗಿದೆ. ಆ 37 ಲಕ್ಷಣ ಉಳ್ಳಂತ ಶರೀರದಲ್ಲಿ ಆಚಾರ ಒಳಗಿರ್ತಕ್ಕ ಜೀವನ ಹೊರಗಾಕಿ ತಾವು ಪ್ರವೇಶ ಮಾಡಿದರು. ಅದನ್ನೇ ರಾಜೇವ ಸತ್ಪುರವರಂ ಭುವನಾದಿ ರಾಜೋ ನಿಷ್ಕಾಸಯನ್ ಪರಮಸೋ ಭಗವಾನ್ ವಿವೇಶ ಅಂತ ಹೇಳ್ತಾ ಇದೆ. ಇದೆಲ್ಲ ಈ ವಾಕ್ಯವನ್ನು ನಾವು ವಿಮರ್ಶೆ ಮಾಡಿದಾಗ ನಮಗೆ ಪೂರ್ವೋಕ್ತವಾದಂತಹ ಪ್ರಮಾಣಗಳ ಸಮೃದ್ಧವಾದಂತಹ ಸಂಬಂಧ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ವಾಕ್ಯ ಒಂದಕ್ಕೇನೆ ರಾತ್ರಿಂಶ ಲಕ್ಷಣ ಇರಿಯುಕ್ತೋ ಗರ್ಭ ದುಃಖ ವಿವರ್ಜಿತ ಅನ್ನೋ ವಾಕ್ಯದ ಮೇಲೆ ಹೊರಟಿರ್ತಕ್ಕ ಶ್ಲೋಕ ಇದು. ಸರ್ವಲಕ್ಷಣ ಸಂಯುಕ್ತ ಸನ್ ಸರ್ವ ದುಃಖ ವಿವರ್ಜಿತ ಅನ್ನೋ ವಾಕ್ಯದಿಂದ ಹೊರಟಂತಹ ಶ್ಲೋಕ ಇದು. ನಗರ್ಭ ದುಃಖ ಅನ್ನೋ ವಾಕ್ಯದಿಂದ ಹೊರಟಂತಹ ಶ್ಲೋಕ ಇದು. ಗರ್ಭ ಸಂಬಂಧ ವರ್ಜಿತ ಅನ್ನೋ ವಾಕ್ಯದಿಂದ ಹೊರಟಂತಹ ಶ್ಲೋಕ ಇದು. ಗರ್ಭ ವಿವರ್ಜಿತ ಅನ್ನೋ ವಾಕ್ಯದಿಂದ ಹೊರಟಂತಹ ಶ್ಲೋಕ ಅಂದ್ರೆ ಗರ್ಭ ದುಃಖ ಗರ್ಭ ವಿವರ್ಜಿತ ಅಂಬೋಲಿ ಗರ್ಭ ರಹಿತನಾದವನು ಅಂತ ಅರ್ಥ ಬಂದ್ಬಿಡುತ್ತೆ. ಅದಕ್ಕೆ ಅಲ್ಲಿ ದುಃಖ ಐತಿ ಅಧ್ಯಾರೋ ಕರ್ತವ್ಯ ಅಂದ್ರೆ ದುಃಖ ತಿಳ್ಕೊಬೇಕಲ್ಲಿ ಗರ್ಭ ದುಃಖ ವಿವರ್ಜಿತ ವರ್ಜಿತರಾದವನು ಅಂತ ಅರ್ಥ. ಆ ವಾಕ್ಯದಿಂದ ಹೊರಟಂತ ಶ್ಲೋಕ ಇದು. ಇನ್ನ ಸಂಪೂರ್ಣ ಲಕ್ಷಣ ಯುಕ್ತೋಪಿ ಕದಾಚಿತ್ ಕೇನಚಿತ್ ಕ್ವಚಿತ್ ಸರ್ವ ದುಃಖ ವಿವರ್ಜಿತ ಸಹ ಯಾವ ಕಾಲಕ್ಕೂ ಯಾವ ಕಾರಣದಿಂದಲೂ ಕಿಂಚಿತ್ತು ಕೂಡ ದುಃಖ ರಹಿತ ದುಃಖ ಇಲ್ಲ ಮತ್ತು ಪೂರ್ಣ ಲಕ್ಷಣ ಉಳ್ಳವನು ಅನ್ನೋ ಒಂದು ವಾಕ್ಯ ನಿಮ್ಮ ಸಂಹಿತಾ ವಾಕ್ಯ. ಆ ಸಂಹಿತಾ ವಾಕ್ಯವನ್ನು ಆಧಾರ ಮಾಡಿಕೊಂಡು ಈ ಶ್ಲೋಕ ಹೇಳ್ತೀವಿ. ಅಂದ್ರೆ ನಮಗೆ ಸಮುದ್ರ ವಿಜಯ ಇದೆಯಲ್ಲ ಇವತ್ತು ಆಚಾರ್ಯರ ಸಮಗ್ರವಾದಂತ ಚಿತ್ರವನ್ನ ಅಂದ್ರೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡತಕ್ಕ ಒಂದು ವಿಶಿಷ್ಟವಾದಂತ ಐತಿಹಾಸಿಕ ಮತ್ತು ಇನ್ನೆಂದೂ ಕೂಡ ಯಾವ ಕಾಲಕ್ಕೂ ವ್ಯತ್ಯಾಸ ಆಗಲಾರತಕ್ಕ ಅತ್ಯಂತ ಶ್ರೇಷ್ಠ ಗ್ರಂಥ ಸಮುದ್ರ ವಿಜಯ. ಅಲ್ಲಿ ಈ ವಾಕ್ಯ ಹೇಳ್ತಾರೆ ಸಂಪೂರ್ಣ ರಕ್ಷಣಾಕ್ಷಣ ನವರಾಯಣ ದ್ವಾರಾಂತರಂ ಭಾವ ಸುಂದರ ಮಂದಿರ ಅಂತ ವಾಕ್ಯ ಅಲ್ಲಿದೆ. ಅಂದ್ರೆ ಇಲ್ಲಿ ಸಮುದ್ರ ವಿಜಯದಲ್ಲಿ ಆರಂಭದಿಂದ ಕಡೆ ತನಕ ವಸ್ತುತಸ್ತು ಸಮುದ್ರ ವಿಜಯವನ್ನು ತಾರಕ ಮಂತ್ರ ಅಂತ ಪ್ರಾಚೀನರು ಕರೀತಾ ಇರ್ತಾರೆ ಕರಿತಾ ಇದ್ದಾರೆ. ಕಾರಣ ಸಮುದ್ರ ವಿಜಯ ಬರ್ತಕ್ಕ ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಒಂದೊಂದು ವೇದ ಮಂತ್ರ ಇದೆ. ವೇದ ಮಂತ್ರಗಳ ಅರ್ಥವೇ ಸಮುದ್ರ ವಿಜಯ. ಅಂದ್ರೆ ತದರ್ಥವನ್ನ ರಾಜೇವ ಸತ್ಪುರವರಂ ಭುವನಾದಿರಾಜೋ ನಿಷ್ಕಾಸಯನ್ ಪರಮಸೌ ಭಗವಾನ್ ವಿವೇಶ ಅನ್ನೋ ಅರ್ಥ ಏನಿದೆಯಲ್ಲ ಅದು ಸಾಕ್ಷಾತ್ತಾಗಿ ಆಚಾರ್ಯ ಮಹಿಮೆಯನ್ನ ಸ್ಫುಟವಾಗಿ ವೇದಾರ್ಥವನ್ನು ಬೋಧನೆ ಮಾಡತಕ್ಕ ವಾಕ್ಯ ಅದು. ಅತೇವ ನಾವಿವತ್ತು ಸಮುದ್ರ ವಿಜಯ ಕಾವ್ಯಾತ್ಮನವಾಗಿ ತಿಳ್ಕೊಂಡ್ರು ಕೂಡ ಅದು ವೇದ ಮಂತ್ರಗಳ ಅರ್ಥ ಅಂತ ಹೇಳ್ತಾ ಇದೆ. ನಮ್ಮ ಪ್ರಾಚೀನರು ವಿಶೇಷವಾಗಿ ಸಮುದ್ರ ವಿಜಯದ ಮೇಲೆ ಕೃಷಿ ಮಾಡಿ ಸಮುದ್ರ ವಿಜಯ ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ಒಟ್ಟು ಒಂದೊಂದು ವೇದ ಮಂತ್ರವನ್ನ ಗ್ರಥನ ಮಾಡಿದ್ದಾರೆ. ಅಂದ್ರೆ ಒಂದೊಂದು ವೇದ ಮಂತ್ರಗಳ ಅರ್ಥ ಸಮುದ್ರ ವಿಜಯದ ಶ್ಲೋಕ ಅಂತ ಹೇಳ್ತಾ ಇದೆ. ಅಂದ್ರೆ ವೇದಾರ್ಥ ಬೋಧಕವಾದಂತ ಸಮುದ್ರ ವಿಜಯ ಆಚಾರ ಸಂಪೂರ್ಣವಾದಂತ ಚರಿತ್ರೆಯನ್ನ ನಿರ್ದಿಷ್ಟವಾಗಿ ಸುಸ್ಪಷ್ಟವಾಗಿ ನಿಖರವಾಗಿ ತಿಳಿಸ್ಕೊಳ್ಳೋದ್ರಲ್ಲಿ ಅಗ್ರಮಾನ್ಯ ಅಗ್ರಗಣ್ಯ ಅನನ್ಯ ಅಮೂಲ್ಯ ಅನೌಪಮ್ಯ. ಒಂದೊಂದು ವಾಕ್ಯವನ್ನು ಶ್ಲೋಕವನ್ನು ವಿಚಾರ ಮಾಡ್ತಾ ಹೋದ್ರು ಸಹ ಅನಂತವಾಗಿ ವಿಷಯ ತಿಳಿಯುತ್ತೆ. ಅದಕ್ಕೋಸ್ಕರನೇ ಶಾಸ್ತ್ರಕಾರರ ಆಚಾರ್ಯರ ಬಗ್ಗೆ ಆಚಾರ್ಯ ಅವತಾರದ ಪೂರ್ವಭಾವಿ ಹಿನ್ನೆಲೆ ಆಚಾರ್ಯ ಅವತಾರದ ಸಂದರ್ಭ ಅವತಾರದ ಪ್ರಧಾನ ಕಾರಣ ಅವತಾರದ ವರ್ಣನ ಆನಂತರದ ಚರಿತ್ರೆಗಳು ಇಷ್ಟನ್ನೊಂದು ಭಾಗ ಮಾಡಿದರೆ ಇನ್ನ ಗ್ರಂಥಾತ್ಮಕವಾಗಿ ಗ್ರಂಥ ರಚನಾ ದೃಷ್ಟಿಯಿಂದಲೂ ಕೂಡ ಆಚಾರ್ಯ ಗ್ರಂಥಗಳನ್ನು ಯಾಕೆ ಹೊರಡಿಸಿದ್ರು ಏನೇನು ಗ್ರಂಥಗಳು ಹೊರಡ್ತು ಎಲ್ಲಿ ಯಾವ ಮಾತನ್ನು ಹೇಳ್ತಾ ಇದ್ದಾರೆ ಯಾರು ಯಾವ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಅದು ಸರಿಯೋ ತಪ್ಪೋ ಅವುಗಳನ್ನು ಇಟ್ಟುಕೊಂಡು ಹೊರಟಿರ್ತಕ್ಕಂಥ ಆಚಾರ್ಯ ಗ್ರಂಥ ಒಂದು. ಹೀಗೆ ಗ್ರಂಥಗಳ ಭಾಗ ಒಂದು, ಆಚಾರ್ಯರ ಒಂದು ಭಾಗ, ಆಚಾರ್ಯ ಚರಿತ್ರ, ಆಚಾರ್ಯ ಅವತಾರ, ಆಚಾರ್ಯ ಅವತಾರದ ಕಾಲ, ಅದರ ಹಿನ್ನೆಲೆ ಇಷ್ಟನ್ನು ಕೂಡ ವಿಚಾರ ಮಾಡಿ ಆಚಾರ್ಯರ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಾವು ತಿಳ್ಕೊಳ್ಳಿಕ್ಕೆ ಈ ಇಷ್ಟು ಮೂಲಗಳಿಂದ ಕಾರಣ ಆಗುತ್ತೆ. ಹೀಗೆ ಆಚಾರ ಅವತಾರ ಮಾಡಿದ್ದಾರೆ ಅನ್ನೋದ್ರಲ್ಲಿ ಪ್ರಮಾಣಗಳ ಸುರಿಮಳೆಯಿಂದ ಆ ಪ್ರಮಾಣಗಳ ಸಾರ ಸರ್ವಸ್ವನೇ ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ ದ್ವಾರಾಂತರಂ ಪರಮ ಸುಂದರ ಮಂದಿರಂ ತತ್ ರಾಜೇವ ಸತ್ಪುರವರಂ ಭುವನಾದಿರಾಜೋ ನಿಷ್ಕಾಸಯನ್ ಪರಮಸೋ ಭಗವಾನ್ ವಿವೇಶ ಅಂತ ಹೇಳುತ್ತೆ. ಇದು ಯಾಕೆ ಹೇಳ್ತಾ ಇದೆ ಅಂತಂದ್ರೆ ವೇದ ಹೇಳುತ್ತೆ ಅಯೋ ಈ ವಾಯು ವಾಂಗ್ ದೇವ ವಾಯು ವಾಯೋಶ್ಚ ವಾಂಗ್ ಮನೋ ವಾಯೋಶ್ಚ ವಾಯು ವಾಯೋ ಶ್ರುತವ್ಯೇ ಅಯಂ ವಾಯು. ಇದು ವೇದ ಮಂತ್ರ. ವಾಯುನೇ ಅಂದ್ರೆ ವಾಯುದೇವರೇ ಸಂಪೂರ್ಣ ಲಕ್ಷಣ ಭರಿತರಾಗಿ ಲೋಕದಲ್ಲಿ ಅವತಾರ ಮಾಡಿ ಭಗವಂತನ ತತ್ವಜ್ಞಾನವನ್ನ ಪುನಃ ಪ್ರತಿಷ್ಠಾ ಮಾಡಿದರು ಅನ್ಯ ಮತಗಳನ್ನು ನಿರಾಕರಣ ಮಾಡಿದ್ರು ಅಂತೇನು ವೇದ ಹೇಳ್ತಾ ಇದೆ. ಆ ವೇದದ ಅರ್ಥವೇ ಸಂಪೂರ್ಣ ಲಕ್ಷಣ ಕ್ಷಣಂ ನವರಾಜಮಾನ ದ್ವಾರಾಂತರಂ ಪರಮ ಸುಂದರ ಮಂದಿರಂ ತದು ಅಂತ. ಇನ್ನ ಸುಂದಂ ಸಂದೋಹದೇಹೋ ವಾಯು ಅನ್ನೋ ವೇದ ಬಂತರ ದ್ವಾರಾಂತರಂ ಪರಮ ಸುಂದರ ಮಂದಿರಂ ತತ್, ಪರಮ ಸುಂದರ ಮಂದಿರಂ ಅನ್ನೋ ಪದವನ್ನ ಪ್ರತಿನಿಧಿಸುತ್ತೆ ಆ ವೇದ. ಅಂದ್ರೆ ವೇದ ಅರ್ಥವನ್ನ ಈ ವಾಕ್ಯದಲ್ಲಿ ಗ್ರಥನ ಮಾಡ್ತಾ ಇದೆ ಪಂಡಿತಾಚಾರ್ಯ. ರಾಜೇವ ಸದ್ಗುಣಗಳಂ ಭುವನಾಭಿರಾಜೋ ನಿಷ್ಕಾಸಿಯನ್ ಪರಮಸೋ ಭಗವಾನ್ ನಿವೇಶ ಅನ್ನೋದೇನಿಲ್ಲ ವಾಕ್ಯ. ಇಲ್ಲೊಂದು ಸಂಶಯನ ಬರುತ್ತೆ, ಸರ್ವ ಜೀವರಲ್ಲೂ ಕೂಡ ಆಚಾರ್ಯ ಅಂದ್ರೆ ವಾಯುದೇವರ ಅಂತರ್ಯಾಮಿಯಾಗಿದ್ದೇ ಇದ್ದಾರೆ, ಎಲ್ಲ ಜೀವರಿಗೂ ಪ್ರೇರಕ ಪೋಷಕ ದಾಯಕರಾಗಿದ್ದಾರೆ. ಹೀಗಿರೋ ಕಾಲಕ್ಕೆ ಅಲ್ಲಿರೋ ಜೀವನ ಹೊರಗಾಕಿ ಇಲ್ಲಿ ಸೇರುವಂತ ಅವಶ್ಯಕತೆ ಏನಿತ್ತು ಅಂತಂದ್ರೆ, ಇನ್ ಹಾಗೆ ಪ್ರವೇಶ ಮಾಡ್ಬೋದಿತ್ತಲ್ಲ. ಯಾವುದೋ ಒಂದು ಜೀವ ದೇಹ ತಗೊಂಡು ಗರ್ಭದಲ್ಲಿರೋ ಕಾಲಕ್ಕೆ ಆ ಜೀವವನ್ನ ದೇಹದಿಂದ ಹೊರಗಾಕಿ ಆ ದೇಹದೊಳಗೆ ಪ್ರವೇಶ ಮಾಡಿ ಅಲ್ಲಿಂದ ಅವತಾರ ಮಾಡುವಂತ ಅವಶ್ಯಕತೆ ಏನಿತ್ತು? ಈಗ ಆ ಇನ್ನೂ ಒಂದು ಆಪತ್ತಿ ಏನಂತಂದ್ರೆ, ಪರಕೀಯರು ಮೃತದೇಹದಲ್ಲಿ ಆಚಾರ ಪ್ರವೇಶ ಆಯ್ತು ಅಂತ ಹೇಳ್ತಾರೆ. ಅಂದ್ರೆ ಆ ಜೀವನನ್ನ ದೇಹದಿಂದ ಹೊರಗೆ ಹಾಕಿದ ಮೇಲೆ ದೇಹ ಮೃತ ಆಯ್ತು. ಮೃತವಾದ ದೇಹದಲ್ಲಿ ಆಚಾರ ಪ್ರವೇಶ ಮಾಡಿ ಅವತಾರ ಮಾಡಿದ್ರು ಅಂತೇಳಿ ಪರಕೀಯರು ಆಕ್ಷೇಪ ಮಾಡ್ತಾರೆ. ಇದೆರಡಕ್ಕೂ ಇದೇ ಉತ್ತರ. ರಾಜೇವ ಸತ್ಪುರವರಂ ಭುವನಾಧಿರಾಜೋ ನಿಷ್ಕಾಸಯನ್ ಪರಮಸೋ ಭಗವಾ ವಿವೇಶ ಅಂತ. ಅಂದ್ರೆ ಎರಡು ತಿಳ್ಕೊಬೇಕಿಲ್ಲಿ. ಒಂದು, ಪರಮಾತ್ಮನ ಆಜ್ಞೆ ಇತ್ತು, ಭಗವಂತನೇ ಮೊದಲೇ ಆಜ್ಞೆ ಮಾಡಿದ್ದ, ನೀನು ಇದ್ದಂತ ಸರ್ವ ಲಕ್ಷಣ ಇದ್ದಂತ ಅಂದ್ರೆ 32 ಲಕ್ಷಣ ಉಳ್ಳಂತ ದೇಹದಲ್ಲೇ ಪ್ರವೇಶ ಮಾಡಿ ಅವತಾರ ಮಾಡಬೇಕು, ಇದು ಭಗವದ್ ಆಜ್ಞೆ. ಇನ್ನೊಂದು, ಆ ಪೂರ್ಣ ಶರೀರದಲ್ಲಿರ್ತಕ್ಕ ಜೀವನ ಹೊರಗಾಕಿ ನಿಷ್ಕಾಸೇನ್ ಪರಮಸೋ ಅಂದ್ರೆ ಹೊರಗಾಕಿ ಅವ್ರು ಪ್ರವೇಶ ಮಾಡಿದಂತಂದ್ರೆ ಮೃತ ಅನ್ಲಿಕ್ಕೆ ಅವಕಾಶ ಇಲ್ಲ ಅಲ್ಲಿ. ಕಾರಣ, ಒಬ್ಬ ರಾಜ ಒಳಗೆ ಪ್ರವೇಶ ಮಾಡಿ ಅಲ್ಲಿರ್ತಕ್ಕ ರಾಜನ ಹೊರಗೆ ಹಾಕ್ತಾರೆ ಹೊರತುನು ಹೊರಗೆ ನಿಂತು ಅವನು ಎಳೆಯೋದಿಲ್ಲ, ಒಳಗೆ ನುಗ್ಗೇನೆ ಅವನು ಹೊರಗೆ ಹಾಕಬೇಕು. ಒಂದು ರಾಜ್ಯ ಗೆಲ್ಲಬೇಕಾದ್ರೆ ಆ ರಾಜ್ಯದ ಕಡೆಯಿಂದ ರಾಜ್ಯದಲ್ಲಿ ಪ್ರವೇಶ ಮಾಡೇ ಯುದ್ಧ ಮಾಡಿ ರಾಜ್ಯವನ್ನು ಗೆದ್ದು ರಾಜನ ಹೊರಗೆ ಹಾಕ್ಬೇಕು ಹೊರತು ಹೊರಗಿಂದಲೇ ರಾಜನ ಗೆದ್ದು ರಾಜನ ಹೊರಗೆ ಹಾಕಬೇಕಾಗುತ್ತೆ. ಆದ್ರೂ ಕೂಡ ಆ ಶರೀರದ ಆಚಾರ ಪ್ರವೇಶ ಮಾಡಿ ಅಲ್ಲಿರ್ತಕ್ಕ ಜೀವನನ್ನ ಹೊರಗೆ ಹಾಕಿ ತಾವು ಬಂದು ಸಮೃದ್ಧರಾದ್ರು. ಎರಡೂ ಲಕ್ಷಣಗಳಿಂದ ಆಚಾರ್ಯ ಮೃತ ಶರೀರ ಪ್ರವೇಶ ಮಾಡಿದ ಅದೇ ದೇಹದಲ್ಲಿ ಮಾಡಿದ್ದು ಅದು ಕುಟುಂಬ. ಯಾಕೆ ಹೀಗೆ ಅಂದ್ರೆ, ಹರೇ ವಿರುದ್ಧ ನಕರೋತಿ ವಾಯು, ವಾಯೋರ್ ವಿರುದ್ಧ ನಕರೋತಿ ವಿಷ್ಣು ಅಂತ ಕೊರಳು ಪುರಾಣದ. ಅದನ್ನೇ ಹನುಮಾನ ಮತವೇ ಹರಿಯಾ ಮತವು, ಹರಿಯಾ ಮತವೇ ಹನುಮಾನ ಮತ ಅಂತ. ಭಗವಂತನ ವಿರುದ್ಧವಾಗಿ ಆಚಾರ್ಯ ಎಂದು ಮಾಡಲ್ಲ ವಾಯುದೇವರು, ವಾಯುದೇವರ ವಿರುದ್ಧವಾಗಿ ಭಗವಂತ ಎಂದು ಮಾಡಲ್ಲ. ಆದ್ರಿಂದಲೇ ಭಗವಂತನ ಆತ್ಮ ಮತ್ತು ಭಗವಂತನ ವರ, ಭಗವಂತನ ಸಂಕಲ್ಪ ವಿಷ್ಣು ಇದ್ದಾದ್ರಿಂದಲೇ ಆಚಾರ್ಯರು ವಾಯುದೇವರು. ರಾಜೇವ ಸತ್ಪುರವರಂ ಭುವನಾದಿರಾಜೋ ನಿಷ್ಕಾಸಿಯನ್ ಪರಮಸೋ ಭಗವಾನ್ ವಿವೇಶ. ಇಲ್ಲಿ ಭಗವಾನನ ಶಬ್ದ ಅತ್ಯಂತ ಬೋಧನೆ ಮಾಡ್ತಾ ಇತ್ತು. ಅಂದ್ರೆ ಪರಮ ಪೂಜ್ಯರು ಪೂಜ್ಯಸ್ಥಾನಿಯರ ಅರ್ಥದಲ್ಲೇ ಭಗವಾನನ ಶಬ್ದ ಪ್ರತಿಯೊಂದು ಈ ಕಾರ್ಯದ ಅವತಾರದ ಪ್ರವೇಶದ ಹಿನ್ನೆಲೆಯಲ್ಲಿ ಸಂದರ್ಭದಲ್ಲಿ ಕೂದಲೆಳೆಯಷ್ಟು ಕೂಡ ದೋಷ ಸಂಪರ್ಕ ಇಲ್ಲ ಅನ್ನೋದನ್ನ ಭಗವಾನನ ಶಬ್ದ ಹೇಳ್ತಾ ಇದೆ. ರಾಜೇವ ಅಂಬೋಲಿ ಏನಿದೆ, ರಾಜೇವ ಅನ್ನತಕ್ಕ ಆ ಶಬ್ದ ಏನಿದೆಲ್ಲ, ರಾಜನಂತೆ ಅನ್ನೋದೇನಿದೆಯಲ್ಲ, ಅದು ಅಲ್ಲಿ ಒಳಗಿರ್ತಕ್ಕ ಜೀವನ ಹೊರಗಾಗ ತಾವು ಪ್ರವೇಶ ಮಾಡಿದ್ದಾರೆ, ಮೃತದೇಹ ಅಲ್ಲ ಅನ್ನೋದನ್ನ ಹೇಳುತ್ತೆ. ಅದಕ್ಕೆ ಅದು ಇನ್ನೂ ಸ್ಫುಟವಾಗಿ ಸತ್ಪುರವರಂ ಅಂತ ಹೇಳುತ್ತೆ, ಶ್ರೇಷ್ಠವಾದ ಪುರ, ಶ್ರೇಷ್ಠವಾದ ಪುರ. ಮೃತದೇಹಕ್ಕೆ ಶ್ರೇಷ್ಠ ಪುರ ಶ್ರೇಷ್ಠ ದೇಹ ಅಂತ ಕರೆಯಲ್ಲ. ದೇಹ ಚಾಲನೆ ಇದ್ದಾಗ ಮಾತ್ರ ದೇಹ ಅಂತಾರೆ, ಚಲನಾದ ಹಿಂದಿದ್ದಾಗ ಮೃತದೇಹ ಅಂತ ಹೇಳ್ತಾರೆ. ಅದಕ್ಕೆ ಅದು ಮೃತದೇಹ ಅಲ್ಲ, ಮೃತದೇಹ ಅಂತ ಅನುಮಾನ ಬರಬಾರದು ಅನ್ನೋ ದೃಷ್ಟಿಯಿಂದ ಪಂಡಿತಾಚಾರ್ಯರು ವೇದಗಳ ಅರ್ಥವನ್ನ ಸತ್ಪುರವರಂ ಅನ್ನುವ ಶಕ್ತಿಯನ್ನು ಸಂಗ್ರಹ ಮಾಡಿದ್ರು. ಸತ್ತು ಯೋಗಾಯಮಾನವಾದಂತ, ಸತ್ತು ಉಜ್ಜೀವಗೊಟ್ಟಂತ, ಸತ್ತು ಕಾಂತ ಸಂಪನ್ನವಾದಂತಹ, ಸತ್ತು ಕಾರ್ಯಪ್ರವೃತ್ತವಾದಂತಹ, ಸತ್ತು ಮಂಗಳವಾದಂತಹ, ಸತ್ತು ಅಂದ್ರೆ ವೇದೋಕ್ತಾರ್ಥ ಬೋಧಕವಾದಂತಹ, ಅರ್ಥ ಸಮೃದ್ಧಾರ್ಥ ಪ್ರತೀಕವಾದಂತಹ ಪುರವರಂ ಅಂದ್ರೆ ಶ್ರೇಷ್ಠ. ಪುರ ಅಂದ್ರೆ ದೇಹ, ವರ ಅಂದ್ರೆ ಶ್ರೇಷ್ಠ, ಅಂದ್ರೆ ದೇಹ ಶ್ರೇಷ್ಠವನ್ನ ಅಂತ ಅರ್ಥ. ಶ್ರೇಷ್ಠ ದೇಹ, ದೇಹ ಶ್ರೇಷ್ಠ. ಇದು ಶ್ರೇಷ್ಠ ದೇಹನೂ ಆಗಿದೆ, ದೇಹ ಶ್ರೇಷ್ಠನೂ ಆಗಿದೆ. ಪುರಂ ದೇಹ ಮಿತಿ ಶ್ರುತ ಅಂತೇಳಿ ಪೋಷಕಾರ ಹೇಳ್ತಾನೆ. ಪುರ ಅಂದ್ರೆ ದೇಹ ಅಂತ ಅರ್ಥ. ಇದಂ ಪುರಂ ಅಂಬೋಲಿ ದೇಹ ಅಂತ ಹೇಳ್ತಾ ಇದೆ. ಅದಕ್ಕೇನೆ ರಾಜೇವ ಸತ್ಪುರವರಂ ಭುವನಾದಿ ರಾಜೋ ನಿಷ್ಕಾಸೇನ್ ಪರಮಸೋ ಭಗವಾನ್ ವಿವೇಶ ಅಂಬೋಲಿ ಈ ಪುರ ಶಬ್ದದಿಂದಲೂ ಕೂಡ ಶ್ರೇಷ್ಠ ದೇಹ ಅಂತ ಹೇಳ್ತಾ ಇದೆ. ಪರಮಾತ್ಮನಿಗೆ ಪುರುಷ ಅಂತ ಹೇಳ್ತಾರೆ, ಅದಕ್ಕೆ ಪುರುಷನಾಮಕ ಪುರುಷನಾಮಕ ಅಂತಾರೆ. ಅಂದ್ರೆ ಪುರ ಪುರಿ ಶೇತೆ ಇತಿ ಪುರುಷ. ಪುರ ಅಂದ್ರೆ ದೇಹ, ಪುರಿ ಅಂದ್ರೆ ದೇಹದಲ್ಲಿ ಶೇತೆ ಯಾವಾಗಲೂ ಇರ್ತಾನಾದ್ರಿಂದ ಪರಮಾತ್ಮನಿಗೆ ಪುರುಷ ಅಂತ ಹೆಸರು. ಹಾಗೆ ಪುರುಷ ಅಂತ ವಾಯುದೇವರಿಗೂ ಇದೆ, ಯಾಕಂದ್ರೆ ಎಲ್ಲಾ ಕಾಲಕ್ಕೂ ದೇಹದೊಳಗೆ ಇರ್ತಾರೆ. ಅಂದ್ಮೇಲೆ ರಾಜೇವ ಸತ್ಪುರವನವನ್ನು ಇಷ್ಟೇ ಸತ್ಪುರವರಮನ್ನು ಇಷ್ಟೇ ಶಬ್ದದಿಂದ ವಾಯುದೇವರು ಸಂಪೂರ್ಣ ಲಕ್ಷಣವುಳ್ಳ ಅಂದ್ರೆ 37 ಲಕ್ಷಣ ಪೇತವಾದಂತಹ ಶರೀರದಲ್ಲಿ ಪ್ರವೇಶ ಮಾಡಿ ಒಳಗಿತ್ತಕ್ಕ ಜೀವನ ಹೊರಗೆ ಹಾಕಿದ್ರು ಅಂತ ಹೇಳ್ತಾ ಶರೀರದಲ್ಲಿ ಅಂತ ಹೇಳ್ತಾ ಇಲ್ಲ. ಇಷ್ಟು ವೇದಗಳ ಅರ್ಥವನ್ನ ಈ ಶಬ್ದ ಘಟನೆ ಮಾಡಿ ತೋರಿಸ್ಕೊಡ್ತಾ ಇದೆ. ಭುವನಾದಿರಾಜ ನಿಷ್ಕಾಸಯನ್ ಪರಮಸೋ ಭಗವಾನ್ ವಿವೇಶ ಅನ್ನೋ ಭಗವತ್ ಶಬ್ದದಿಂದ, ಭಗವಾನ್ ಅನ್ನೋ ಶಬ್ದದಿಂದಲೇ ದೋಷ ದೂರರು, ಗುಣಪೂರ್ಣರು, 37 ಲಕ್ಷಣ ಸಂಪನ್ನರು, ಅವತಾರದಲ್ಲೂ ಕೂಡ ಅವರ ಜ್ಞಾನ ಕ್ರಿಯಾ ಬಲಗಳಿಗೆ ಚ್ಯುತಿ ಇಲ್ಲ, ಮೂಲ ರೂಪದಲ್ಲೂ ಚ್ಯುತಿ ಇಲ್ಲ, ಸರ್ವದಾ ಏಕ ಪ್ರಕಾರ ಇರತಕ್ಕವರು, ಬೇರೆ ಅನ್ಯರಂತೆ ಯಾವ ತರವಾದಂತಹ ಗರ್ಭವಾಸಾದಿ ದುಃಖಗಳಿಂದ ರಹಿತರು ಅನ್ನೋ ಇಷ್ಟು ಅರ್ಥವನ್ನ ಭಗವಾನ್ ವಿವೇಶ ಅಂತ ತೋರಿಸುತ್ತೆ. ವಿವೇಶ ಅನ್ನೋದು ವಿಷ ಪ್ರವೇಶನೇ ಧಾತು, ಪ್ರವೇಶ ಮಾಡಿದನು ಅಂತ ಅರ್ಥ ಆಗತ್ತೆ. ಅಂದ್ರೆ ಒಳಗೆ ಪ್ರವೇಶ ಮಾಡಿದ್ರು ಅಂತ ಒಂದರ್ಥ. ಇನ್ನೊಂದು ವಿಶಂತಿ ವ್ಯಾಪನವಂತಿ ಅನ್ನೋ ಇದರಿಂದ ಇವ್ರು ಪ್ರವೇಶ ಮಾಡೋಕ್ ಮುಂಚೆ ಒಂದ್ ರೂಪದಿಂದ ಒಳಗಿದ್ರು ಅಂತ ಕೂಡ ಅರ್ಥ ಆಗತ್ತೆ. ಅಂದ್ರೆ ಈ ವಿಷ ಪ್ರವೇಶನೆ ಧಾತುವಿನಲ್ಲಿ ಪ್ರವೇಶ ಮಾಡಿದ್ರು ಅಂತೂ ಅರ್ಥ ಆಗತ್ತೆ, ಒಳಗೆ ಒಂದ್ ರೂಪದಿಂದ ಇದ್ರು ಅಂತೂ ಅರ್ಥ ಆಗತ್ತೆ. ಎರಡೂ ಪ್ರಕಾರದಿಂದ ಅನ್ಯರು ಮಾಡುವ ಆಕ್ಷೇಪವನ್ನ ಸ್ಪಷ್ಟವಾಗಿ ನಿರಾಕರಣ ಮಾಡಿದಂಗಾಯ್ತು. ಇಷ್ಟು ನಮಗೆ ಆಚಾರ್ಯರ ಅವತಾರದ ಮಹಾತ್ಮೆಯನ್ನ ಅದರ ಔನ್ನತ್ಯವನ್ನ ತಿಳಿಸ್ಕೊಡುತ್ತೆ. ಇದು ಒಂದು ಭಾಗ. ಆಚಾರ್ಯ ಭಕ್ತಿ ಮಾಡ್ಲಿಕ್ಕೆ ನಮಗೆ ಬೇಕಾದಂತ ಆಚಾರ್ಯ ಚರಿತ್ರ ಅದರ ಒಂದು ಭಾಗ ಇದು. ಇನ್ನು ಆಚಾರ್ಯ ಗ್ರಂಥಗಳ ಬಗ್ಗೆ ವಿಚಾರ ಮಾಡಿದರೆ ಆ ಗ್ರಂಥಗಳಲ್ಲಿ ಅವರೇನ್ ತಾತ್ಪರ್ಯ ಅದನ್ನು ಹೊರಡಿಸಿದ್ದಾರೆ, ತಮ್ಮ ವಾಕ್ಯಗಳನ್ನ ವಾಕ್ಯ ಸರಣಿಯನ್ನು ಬೆಳೆಸಿದ್ದಾರೆ, ಅದರ ಹಿನ್ನೆಲೆ, ಅದಕ್ಕೆ ಪರಿಕೀರ್ ಏನಂದಿದ್ದಾರೆ, ಯಾವ ಅರ್ಥವನ್ನು ಇಟ್ಕೊಂಡು ಆಚಾರ್ಯ ಮಾತಾಡ್ತಾ ಇದ್ದಾರೆ. ಯಾಕೆಂದ್ರೆ ಆಚಾರ್ಯ ಇಲ್ಲೂ ಗ್ರಂಥದಲ್ಲಿ ಈ ರೀತಿ ಇನ್ನೂ ಬರೆದಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಲ್ಲ. ಖಂಡನ ಗ್ರಂಥಗಳು ಇತ್ತೇಕೆ ಇತ್ತೆ ಚಪರೆ ಇತಿ ಕೇಸಿ ತನ್ನ ಹಾಗೆ ತಾತ್ಪರ್ಯ ಗ್ರಂಥಗಳಿಗೆ ಆ ರೀತಿ ಹೇಳಲ್ಲ. ಅವ್ರು ಪ್ರಮಾಣ ಕೊಟ್ಟು ಮುಂದೆ ಹೊಟ್ಟೋಗ್ತಾರೆ. ಅದರಿಂದ ನಮಗೆ ಗೊತ್ತಾಗುತ್ತೆ ಯಾರೋ ಬೇರೆಯವರ ಅನ್ಯತ್ರದಲ್ಲಿ ಅಪೋಚಾರಿಕ ಮಾಡಿದ್ದಾರೆ. ಅದೊಂದು ಆ ಗ್ರಂಥಗಳ ವೈಶಿಷ್ಟ್ಯತೆಯನ್ನ ಆಚಾರ್ಯ ಚರಿತ್ರೆಯ ಭಾಗವನ್ನ ಈ ಕ್ರಮದಲ್ಲಿ ನೋಡಿದ್ರೆ, ಇನ್ನು ಆಚಾರ್ಯ ಗ್ರಂಥಗಳ ವೈಶಿಷ್ಟ್ಯತೆಯನ್ನ ಗ್ರಂಥದಲ್ಲಿ ಕೊಟ್ಟಿರ್ತಕ್ಕ ಪ್ರಮಾಣಗಳ ಸಮೃದ್ಧತೆಯನ್ನ ಹೇಗೆ ಕಾಣಬಹುದು ಅನ್ನೋದನ್ನ ನಾಳೆ ದಿನ ಆ ಗ್ರಂಥಗಳ ವಿಚಾರದ ಮೂಲಕ ವಿಚಾರ ಮಾಡೋಣ. ಶ್ರೀ ಕೃಷ್ಣಾರ್ಪಣ ಮತ್ತು ಹರೆಯೇ ನಮಃ.
ವಿಜಯ್ ಅವರ ಪ್ರಶ್ನೆ
ಇತ್ತು. ಜಯಪ್ರಕಾಶ್
ಹೇಳಿ ಹೇಳಿ.
ಹಾ ನಮಸ್ಕಾರ ಆಚಾರ್ಯ.
ಹಾ ಹೇಳಿ.
ಈಗ ನೀವು ಆಚಾರ್ಯರ ಅವತಾರಕ್ಕೆ ಎಷ್ಟೊಂದು ಪ್ರಮಾಣ ವಚನಗಳು ಬಹಳಷ್ಟಿದೆ ಅಂತ ಹೇಳಿದ್ರೆ, ಎಷ್ಟೊಂದು ವಚನಗಳನ್ನ ನೀವು ಕೋಟ್ ಕೂಡ ಮಾಡಿದ್ರೆ, ಎಷ್ಟೊಂದು ಪ್ರಮಾಣಗಳನ್ನ ನೀವು ಹೇಳಿದ್ರಿ ನಮಗೆ, ಈ ಪ್ರಮಾಣಗಳ ಬಗ್ಗೆ ಆಚಾರ್ಯರು ಅವತಾರ ಮಾಡ್ತಾರೆ ಅಂತ ಪುರಾಣಗಳಲ್ಲಿ ಬರುತ್ತೆ ಈ ವಾಕ್ಯಗಳಲ್ಲಿ ಅಂತ ಇರೋದನ್ನ ಈ ಬೇರೆ ಮತದವರು ಅದನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಹೇಗೆ ನೋಡ್ತಾರೆ ಅದನ್ನ?
ಅವರು ಬೇರೆ ಮತದವರು ನೈಜವಾದಂತ ಪುರಾಣದ ದೃಷ್ಟಿಕೋನದಿಂದ ನೋಡಿದಾಗ ಒಪ್ಪಬೇಕಾಗತ್ತೆ, ಆಗ್ರಹದಿಂದ ನೋಡಿದಾಗ ಒಪ್ಪಿಕೊಳ್ಳಲ್ಲ ಅವರು. ಅರ್ಥ ಆಯ್ತಾ?
ಅದೇ ನನಗೆ ಆಗ್ರಹ ಅಂತಂದ್ರೆ ಗೊತ್ತಾಗಿಲ್ಲ.
ಆಗ್ರಹ ಅಂತಂದ್ರೆ ನಮ್ಮದೇ ಶ್ರೇಷ್ಠ ಅನ್ನೋದಿರುತ್ತಲ್ಲ ಅವರಿಗೆ, ನಮ್ಮದೇ ಶ್ರೇಷ್ಠ, ನಮ್ಮದೇ ಸರಿ, ಉಳಿದಿದ್ದು ಸರಿ ಆದ್ರೂ ಕೂಡ ತಪ್ಪು ಅಂತ ಇರುತ್ತಲ್ಲ,
ಆ
ತರ ಮನೋಭಾವನೆ ಇದ್ದವರಿಗೆ ನಾವ್ ಏನ್ ಪ್ರಮಾಣ ಕೊಟ್ಟರು ಒಪ್ಸೋಕ್ಕಾಗಲ್ಲ.
ಆದ್ರೆ ಪುರಾಣದಲ್ಲಿ ಈ ವಾಕ್ಯ ಇದೆ ಅಂತ ಅವ್ರಿಗೆ ಗೊತ್ತಿದ್ದು ವಾಕ್ಯಕ್ಕೆ ಅರ್ಥ ಹೇಗ್ ಮಾಡ್ತಾರೆ ಅವರು?
ಅಪಾರ್ಥವನ್ನು ಮಾಡ್ತಾರೆ. ಅವ್ರಿಗೆ ಎರಡೇ ಮಾರ್ಗ ಇರೋದೀಗ, ಒಂದು ಆ ವಾಕ್ಯಗಳಿಗೆ ಅಪಾರ್ಥವನ್ನು ಮಾಡ್ತಾರೆ, ಇನ್ನೊಂದು ಆ ವಾಕ್ಯಗಳನ್ನ ಎತ್ತಾಕ್ಬಿಡ್ತಾರೆ.
ನಾನು ಅದನ್ನ ಅದು ಬಹುಶಃ ಅವರು ವಾಕ್ಯಗಳನ್ನ ನಮ್ಮದೇ ಇರೋದಕ್ಕಿಂತ ಬಹುಶಃ ಈ ಬರ ಎಡಿಷನ್ ಅಲ್ಲಿ ಆ ವಾಕ್ಯಗಳನ್ನ ತೆಗೆದ್ಬಿಟ್ಟಿರ್ತಾರೆ ಬಹುಶಃ.
ಆದ್ರೆ ಕೆಲವರು ಪ್ರಾಚೀನರು ಪ್ರಾಮಾಣಿಕವಾಗಿದ್ದರು, ಒಪ್ಕೊಂಡಿದ್ದಾರೆ ಅದನ್ನ. ಬೇರೆ ಮತದಲ್ಲಿ ಬಂದಂತವರು ಕೂಡ ಪ್ರಾಮಾಣಿಕರು ಪ್ರಾಚೀನರು ಇದು ಸರಿ ಅಂತ ಒಪ್ಕೊಂಡಿದ್ದಾರೆ. ಅರ್ವಾಚೀನರಿಗೆ ಪ್ರಾಚೀನರಷ್ಟು ಪ್ರಾಮಾಣಿಕತೆ ಇಲ್ಲ, ಪರಿಶೀಲನೆ ಮಾಡುವಷ್ಟು ವ್ಯವಧಾನ ಇಲ್ಲ, ಸತ್ಯಾಸತ್ಯಗಳ ಬಗ್ಗೆ ಸರಿಯಾದ ಕಾನ್ಸೆಪ್ಟ್ ಇಲ್ಲ, ಆದ್ರಿಂದ ಅದನ್ನ ಎತ್ತಾಕ್ಬಿಡ್ತಾರೆ. ಈಗ ನಾನು ನಿಮಗೆ ಕೊಟ್ಟಿರೋ ಪ್ರಮಾಣಗಳು ಇತ್ತೀಚೆಗೆ ಪ್ರಿಂಟ್ ಆಗಿರೋ ಪುಸ್ತಕಗಳಲ್ಲಿಲ್ಲ, ಇದೆಲ್ಲ 1864, 1872, 1858, 1834, 1600, 1700 ಇಸ್ವಿ ಈ ಗ್ರಂಥಗಳಲ್ಲಿ ಇರೋದು. ಈ ಇಸ್ವಿಗಳಲ್ಲಿ ಪ್ರಿಂಟ್ ಆಗಿರ್ತಕ್ಕ ಕಲ್ಲಷ್ಟು ಪ್ರಿಂಟ್, ಅವಾಗೆಲ್ಲ ಈ ತರ ಪ್ರಿಂಟ್ ಇರಲಿಲ್ಲ. ತಾಳೆಗರಿ, ಹಸ್ತಪ್ರತಿ, ಕಲ್ಲಷ್ಟು ಪ್ರಿಂಟ್, ಅವುಗಳಲ್ಲಿ ಇರ್ತಕ್ಕ ಪ್ರಮಾಣಗಳಿಗೆಲ್ಲ ರೀಸೆಂಟ್ ಆಗಿ ಡೆಲ್ಲಿಯಿಂದ ಪ್ರಿಂಟ್ ಮಾಡಿರೋ ಅನೇಕ ಪುರಾಣಗಳಲ್ಲಿ ಈ ವಾಕ್ಯಗಳನ್ನ ಎತ್ತಾಕ್ಬಿಟ್ಟಿದ್ದಾರೆ. ಈ ವಾಕ್ಯಗಳಿಲ್ಲ ಅದರಲ್ಲಿ.
ಮತ್ತೆ ಇದೇ ವಿಷಯದ ಮೇಲೆ ಅವಾಗ ವಿಜಯೇಂದ್ರ ತೀರ್ಥ ಮತ್ತೆ ಅಪ್ಪಯ್ಯ ದೀಕ್ಷಿತರ ಕಾಲದಲ್ಲಿ ಅಪ್ಪಯ್ಯ ದೀಕ್ಷಿತರು ಇದೇ ತರ ಪ್ರಶ್ನೆ ಹಾಕಿದ್ರಂತೆ, ಆ ಶಂಕರಾಚಾರ್ಯರು ಅವತಾರ ಮಾಡ್ತಾರೆ ಎಂಬತಕ್ಕಂತ ಆ ವಿಷಯಕ್ಕೆ ಬೇಕಾದಷ್ಟು ಪ್ರಮಾಣ ಇದೆ, ಆದರೆ ಆಚಾರ್ಯರು ಅವತಾರ ಮಾಡ್ತಾರೆ ಎಂಬುದಕ್ಕೆ ಅಷ್ಟೊಂದು ಸಾಕ್ಷ್ಯ ಪ್ರಮಾಣ ಇಲ್ಲ ಅಂದಾಗ ವಿಜೇಂದ್ರ ತೀರ್ಥರು ತುಂಬಾ ಗ್ರಂಥವನ್ನ ಪರಿಶೋಧಿಸಿ ಅವ್ರ ಗ್ರಂಥದಲ್ಲಿ ಅಲ್ಲಿ ಇಲ್ಲಿ ತುಂಬಾ ಕಡೆ ಕೋಟ್ ಮಾಡಿದಾರಂತೆ. ಸೊ ಅದ್ರ ಬಗ್ಗೆ ನಿಮಗೆ ಗೊತ್ತಿರಬಹುದು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ?
ಸಾಕಷ್ಟು ಅಪ್ಪಯ್ಯ ಚಿತ್ರಗಳು ವಿವಾದ ಆದಾಗ ಪುರಾಣ ಸ್ಮೃತಿ ಸಂಗ್ರಹಗಳಲ್ಲಿ ಸಮೃದ್ಧವಾದ ಪ್ರಮಾಣವನ್ನ ವಿಜೇಂದ್ರ ತಮ್ಮ ಗ್ರಂಥಗಳಲ್ಲಿ ಕೋಟ್ ಮಾಡಿದ್ದಾರೆ. ವಾಸ್ತವ ಅದು ಆ ಗ್ರಂಥದಲ್ಲಿ ಉಳ್ಕೋತು. ಆ ಏನ್ ಆಗಿನ ಕಾಲದ ಪುರಾಣಗಳಲ್ಲಿ ಇತ್ತು ಆ ಪುರಾಣ ಕಾಲಕ್ರಮ ತಿರ್ಗಾ ರೀಪ್ರಿಂಟ್ ಆಗ್ತಾ ಆಗ್ತಾ ಬಂತಲ್ಲ, ಆ ಪ್ರಿಂಟ್ ಆದಂಗೂ ಕೂಡ ಆ ಗ್ರಂಥವನ್ನ ಪರಿಶೋಧನೆ ಮಾಡತಕ್ಕವರು ತಮಗೆ ಯಾವುದು ವಿರೋಧವಾಗಿರುತ್ತೋ ಅಂತ ವಾಕ್ಯಗಳನ್ನ ತೆಗೆದುಹಾಕಿ ತಮಗೆ ವಿರೋಧವಾಗದೇ ಇರತಕ್ಕ ವಾಕ್ಯವನ್ನ ಅಲ್ಲಿ ಜೋಡಣೆ ಮಾಡಿದ್ರು. ಆ ತರ ಹೊರಟಿದೆ.
ಅಂದ್ರೆ ಪುರಾಣಗಳಲ್ಲಿ ಅವರು ಅದನ್ನ ಆಚರಿಸೇ ಮಾಡಬಹುದು, ಆದ್ರೆ ಶ್ರುತಿಗಳಂತೂ ಎಲ್ಲೂ ಗೊತ್ತಿಲ್ಲ, ಎಲ್ಲ ಬರೀ ಮಾತು ಮೂಲಕನೇ ಬಂದಿರುತ್ತೆ. ಅಂತಂದ್ರೆ ವೇದಗಳಲ್ಲಂತೂ
ಹೌದು, ನೀವೇ ಸರಿ ಇದೆ, ಪುರಾಣ ಎತ್ತಾಕಬಹುದು ಆದ್ರೆ ವೇದ ವಾಕ್ಯ ತೆಗಿಯೋಕ್ಕಾಗಲ್ಲ. ಆದ್ರೆ ಅವ್ರು ಮೂಗ ಅದರಲ್ಲಿ ಮೌನವಾಗಿರ್ತಾರೆ.
ಅದು
ವೇದದಲ್ಲಿರೋ ಆಚಾರ ಅವತಾರದ ಬಗ್ಗೆ ವೇದದಲ್ಲಿ ಬಂದಿರೋ ವಾಕ್ಯಗಳಿಗೆ ಸಾಕಷ್ಟು ಬೇರೆ ಅರ್ಥವನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಎಲ್ಲಿ ಬೇರೆ ಅರ್ಥ ಮಾಡೋಕ್ಕಾಗಿಲ್ಲ ಅಲ್ಲಿ ಮೌನವಾಗ್ಬಿಡ್ತಾರ ಅವ್ರು, ಅದ್ರ ಬಗ್ಗೆ ಹೆಚ್ಚು ಮಾತಾಡಲ್ಲ. ಇದು ಅವರ ಸ್ವಭಾವ ಆ ತರ. ಕೆಲವು ಸಂದರ್ಭದಲ್ಲಿ ನಾವು ಅವ್ರು ಒಪ್ಪಲ್ಲ ಅಂತಿದ್ದಾಗ ನಾವೇನ್ ಪ್ರಮಾಣ ಕೊಟ್ಟು ಒಪ್ಪಲ್ಲ ಅವ್ರು? ಆ ಮೌಖ್ಯತೆ ನಾವೇನು ಮಾಡೋಕ್ಕಾಗಲ್ಲ. ಅವಾಗ ಅಲ್ವಾ
ಹೌದು ಆಚಾರ್ಯ.
ಅದರ ಸಮೃದ್ಧವಾಗಿ ಆಚಾರ ಅವತಾರಾದಿಗಳ ಬಗ್ಗೆ ನಿಮ್ಗೇನು ಇಷ್ಟು ಪ್ರಮಾಣ ಇದೆ? ಇದು ಈ ಕೆಲವು ಪುಸ್ತಕದಲ್ಲಿ ಪ್ರಿಂಟ್ ಆಗಿದೆ, ಕೆಲವು ಪ್ರಿಂಟ್ ಆಗಿಲ್ಲ, ಕೆಲವು ತಾಳೆಗಳಿಗೆ ಹತ್ತಲಿಕ್ಕೆ ಹಂಗೆ ಉಳ್ಕೊಂಡಿದೆ. ಈಗ ಮೊದಲು ನಮಗೆ ಆಚಾರ ಅವತಾರದ ಬಗ್ಗೆ ಯಥಾರ್ಥ ನಮ್ಗಾದ್ಮೇಲೆ ಸಹ ನಾವು ಇನ್ನೊಬ್ರಿಗೆ ಕನ್ವಿನ್ಸ್ ಮಾಡಬಹುದು. ಮೊದಲು ನಮಗಾಗಬೇಕು, ನಮ್ಗಾಗ್ಲಿಕ್ಕೆ ಪ್ರಮಾಣಗಳು. ಅದಕ್ಕೆ ಮೊದಲಿಂದಲೂ ಕೂಡ ನಮ್ಮಲ್ಲಿ ಖಂಡನ ಮಂಡನ ಗ್ರಂಥಗಳು ನಡೀತಾನೆ ಇದೆ. ನಾವು ಯಥಾರ್ಥವನ್ನ ತೋರಿಸ್ಕೊಟ್ರೆ ಅವರು ಅಯಥಾರ್ಥವನ್ನು ತಿಳಿತಾರೆ. ಅದು ತತ್ವಭಾವ ತಂತ್ರ, ನೀಚಾನಾಂ ತತ್ವಭಾವ ತಂತ್ರ ಅಂತ ಒಂದು ವಾಕ್ಯ. ಅದೇನ್ ಮಾಡಕ್ಕಾಗಲ್ಲ. ಅವಾಗ ಯಾವಾಗ ಮನುಷ್ಯನಿಗೆ ದೋಷೈಕ ದೃಕ್ ಪೂರ್ವಭಾಗಿ ಆಗ್ಬಿಡ್ತಾನೋ, ಅಂದ್ರೆ ಎಲ್ಲದರೂ ದೋಷವನ್ನೇ ಹುಡುಕ್ತೀನಿ ಅಂತಂದಾಗ ಅವನಿಗೆ ಗುಣವೂ ಕೂಡ ದೋಷವಾಗಿ ಕಾಣುತ್ತೆ. ಗುಣೋಪಿ ದೋಷಾತ್ಮನ ಪರಿದೃಶ್ಯತೆ ಅಂತ ನೈಯಾಯಿಕ. ಅಂತ ಸಂದರ್ಭದಲ್ಲಿ ಏನ್ ಮಾಡಕ್ಕಾಗಲ್ಲ. ನಾವು ಅವನ ಪ್ರಭಾವದಿಂದ ನಮಗೆ ಗುಣಗಳೆಲ್ಲ ದೋಷವಾಗಿ ಕಾಣದಿದ್ರೆ ಸಾಕಷ್ಟೇ ಅಲ್ವಾ? ಹೇಳಿ
ಬಾಲು. ಸತ್ಯ,
ಇನ್ನೊಂದು ಪ್ರಶ್ನೆ. ಆಚಾರ್ಯ ನಮಸ್ಕಾರ. ವಿಜಯ್, ನಂದನ್ ಪ್ರಶ್ನೆ ಇದೆ.
ಹೇಳಿ.
ಹಲೋ,
ಮಾತಾಡಿ.
ಬಾಲು ಅಂಡ್ ದೆನ್ ಹರೀಶ್ ಕೇಳಿ.
ಯಾರು ಪ್ರಶ್ನೆ? ನಾನು ಹೋಗ್ಲಿ, ಹರೀಶ್ ಹೋಗ್ತಾರ? ನಮಸ್ಕಾರ ಆಚಾರ್ಯ. ನನ್ನ ಇದು ನನ್ನೆ ಪ್ರವಚನಕ್ಕೆ ಸಂಬಂಧಪಟ್ಟಿದ್ದ ಪ್ರಶ್ನೆ. ಇದು ದಕ್ಷಿಣಾಯನದಲ್ಲಿ ದೇವತೆಗಳಿಗೆ ರಾತ್ರಿ ಮತ್ತೆ ಉತ್ತರಾಯಣದಲ್ಲಿ ಹಗಲು ಅದು ಅದು ಇರೋದ್ರಿಂದ ನೀವು ನೆಲೆ ಹೇಳಿದ್ರಲ್ಲ, ಇದು ಈ ನಕ್ಷತ್ರಗಳು ಬರುತ್ತೆ. ಈಗ ಮೂಲ ನಕ್ಷತ್ರ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ ಅಂತ ಬಂತು. ಅದು ಒಂದೊಂದು ಗಳಿಗೆ ಅವ್ರಿಗೆ ದೇವತೆಗಳಿಗೆ ಅಂತಂದ್ರೆ, ಆದ್ರೆ ದೇವತೆಗಳನ್ನ ಪೂಜೆ ಮಾಡಂದ್ರೆ ಅವರು ರಾತ್ರಿ ಪೂಜೆ ಮಾಡ್ತಾ ಇದಾರ ಮತ್ತೆ ಇವಾಗ ಅದು ಹೇಗೆ, ಅದು ಸಂಶಯ ಹೇಗೆ ನಿವಾರಣೆ ಮಾಡ್ತೀರಾ? ಯಾಕಂದ್ರೆ ನಾವು ಮಾಡಿದ ಬೆಳಗ್ಗೆ ದೇವತೆಗಳೀಗ ಪೂಜೆ ಮಾಡ್ತಾ ಇದಾರೆ ಅಂದ್ರೆ ಅವ್ರು ಅಂದ್ರೆ ರಾತ್ರಿ ಕಾಲ, ಈಗ ರಾತ್ರಿ ಕಾಲದಲ್ಲಿ ಈ ನಕ್ಷತ್ರಗಳು ಬಂದಿರೋದ್ರಿಂದ ಗಳಿಗೆಗಳು ಅವ್ರು ರಾತ್ರಿ ಹೊತ್ತಲ್ಲಿ ಪೂಜೆ ಮಾಡ್ತಾ ಇದಾರೆ ಭಗವಂತನ.
ಅವರಿಗೆ ಅದು ರಾತ್ರಿ ಮಾತ್ರಕ್ಕೆ ನಮ್ ತರ ಅವ್ರಿಗೆ ರಾತ್ರಿ ನಿದ್ದೆ ಇಲ್ಲ. ಅವರು ಅನಿಮಿಷರು, ಅವರಿಗೆ ನಿದ್ರಾದಿಗಳಿಲ್ಲ, ಆಲಸ್ಯಾದಿಗಳಿಲ್ಲ. ರಾತ್ರಿ ಅಂತ ಇರುತ್ತೆ ಆದ್ರೆ ನಿದ್ರಾದಿಗಳಿರಲ್ಲ. ಸರ್ವದಾ ದೇವತಾ ವ್ಯಾಪಾರ ಮಾಡ್ತಿರ್ತಾರ ಅವರು.
ಅಂದ್ರೆ ರಾತ್ರಿ ಅವರು ರಾತ್ರಿ ಅಂತ ಇದ್ರು ರಾತ್ರಿ ಪೂಜೆ ಮಾಡೋರಿಗೆ ರಾತ್ರಿ ಕಾಲ ದೋಷ ಬರಲ್ಲ.
ಇಲ್ಲ, ರಾತ್ರಿ ಸೂಕ್ತ ಅಂತ ಇದೆಯಲ್ಲ, ರಾತ್ರಿ ವ್ಯಾಖ್ಯಾದ ಏನಿದೆ, ರಾತ್ರಿ ಸೂಕ್ತ ಇದೆಯಲ್ಲ.
ಹೌದು,
ದುರ್ಗಾದೇವಿ ಸಂಬಂಧಪಟ್ಟಂತ ಸೂಕ್ತ ಅದು. ಅದಕ್ಕೇನೆ ನಿಮಗೊಂದು ಫಾಲೋವರ್ ನೋಡಿ ಮಾತಾಡ್ತಿರೋದು.
ಹೌದು ಹೌದು.
ನೋಡಿ ಹೇಳ್ತೀನಿ, ನಮ್ಮಲ್ಲಿ ಎರಡೊತ್ತು ದೇವ್ರ ಪೂಜೆ ಮಾಡೋ ಪದ್ಧತಿ ಇದೆ, ಬೆಳಗ್ಗೆ ರಾತ್ರಿ.
ಹೌದು,
ರಾತ್ರಿನೂ ಕೂಡ ದೇವ್ರಿಗೆ ಒಂದು ಬೆಳಗ್ಗೆನೆ ದೇವ್ರ ಪೂಜೆ ಮಾಡಿ ಅದರ ತೀರ್ಥ ಎರಡು ಭಾಗ ಮಾಡಿಕೊಂಡು, ಒಂದು ಭಾಗ ತೀರ್ಥ ಮಧ್ಯಾಹ್ನ ಊಟ ತಗೊಳ್ಳಿಕ್ಕೆ, ಇನ್ನೊಂದು ಭಾಗ ತೀರ್ಥ ರಾತ್ರಿ ಮುಚ್ಚಿಟ್ಬಿಟ್ಟು ಸಾಯಂಕಾಲನು ಕೂಡ ರಾತ್ರಿ ಮನೆಗೆ ಬಂದ್ರೆ ಸಾಯಂಕಾಲ ಸಂಧ್ಯಾ ವಂದನೆ ಮಾಡಿ, ಕೈ ಕಾಲು ಮಗು ಮಡಿ ಇಟ್ಕೊಂಡು ಸಂಧ್ಯಾ ವಂದನೆ ಮಾಡಿ, ದೇವರಿಗೆ ಒಂದು ಹಣ್ಣು ಹಾಲು ಇಟ್ಟು ಆ ತೀರ್ಥ ನೈವೇದ್ಯ ಮಾಡಿ ರಾತ್ರಿ ಗೋಪಿ ಗೀತಾ ಕೃಷ್ಣ ಅಷ್ಟಕ ರಾತ್ರಿ ಸೂಕ್ತ ಹೇಳ್ಕೊಂಡು ಅಂದ್ರೆ ಸಾಯಂಕಾಲ ರಾತ್ರಿ, ಸಾಯಂಕಾಲ ಅಂದ್ರೆ ರಾತ್ರಿ ಸೇರುತ್ತೆ, ರಾತ್ರಿ ಮಂಗಳಾರತಿ ಮಾಡ್ಬೇಕು ದೇವರಿಗೆ ಅಂತಿದೆ. ಇದನ್ನು ಮೊದಲು ಬ್ರಹ್ಮದೇವರು ಮಾಡಿದ್ರು ರಾತ್ರಿ. ಬ್ರಹ್ಮದೇವರು ಹುಲುಲವ ಅಂತ ಒಂದು ವೇದ ಮಂತ್ರಗಳಿಂದ, ಗಾಯತ್ರಿ ಸೂಕ್ತಾದಿ ಮಂತ್ರಗಳಿಂದ ಸಾಯಂಕಾಲದ ಪೂಜೆಯನ್ನು ಮಾಡಿ ಪರಮಾತ್ಮನಿಗೆ ರಾತ್ರಿ ಮಹಾಮಂಗಳಾರತಿಗಳನ್ನ ಮಾಡಿದ್ದಾರೆ. ಆದ್ರಿಂದ ರಾತ್ರಿನೂ ಕೂಡ ದೇವರಿಗೆ ಯಾರು ಮಂಗಳಾರತಿ ಮಾಡ್ತಾರೆ ಅವ್ರಿಗೆ ಯಾವತ್ತು ದಾರಿದ್ರ ಬರೋದೇ ಇಲ್ಲ ಅಂತ ಉಪನಿಷತ್ ಹೇಳ್ತಾ ಇದೆ. ಬ್ರಹ್ಮದೇವರು ಮಾಡಿದರೆ ಸಾಯಂಕಾಲ ರಾತ್ರಿ ಪೂಜಾ. ಅಂದ್ಮೇಲೆ ರಾತ್ರಿ ನಾವು ದೇವತೆಗಳ ರಾತ್ರಿ ಆದ್ರೂ ಕೂಡ ನಮ್ಮ ತರ ರಾತ್ರಿಯಾಗಿರುವಷ್ಟು ಪರಿಣಾಮಗಳು ದೇವತೆಗಳಿರಲ್ಲ. ರಾತ್ರಿ ಅಂತ ಹೆಸರಿರುತ್ತೆ, ಆದ್ರೆ 24 ತಾಸು ಭಗವಂತನ ಆರಾಧನೆ ಮಾಡ್ತಾನೆ ಇರ್ತಾರೆ.
ಅಂದ್ರೆ ದೇವತೆಗಳಿಗೆ ಇವಾಗ ಬ್ರಹ್ಮದೇವರುಗಳಿಗೆ ಬೆಳಿಗ್ಗೆ ಆಯ್ತು ಅಂತಂದ್ರೆ ಅವ್ರಿಗೆ ಸೂರ್ಯ ಯಾರು, ಭಗವಂತನೇ ಸೂರ್ಯ ರೂಪದಲ್ಲಿ ಇರ್ತಾನೆ. ಹಾಗಾದ್ರೆ ನಮ್ದ್ರೆ ಈ ಸೂರ್ಯ ಅಲ್ಲ, ಹಾಗಾದ್ರೆ 12ನೇ ಕಕ್ಷೆ ಬರೋ ಸೂರ್ಯ ಅಲ್ಲ, ಭಗವಂತನೇ ಸೂರ್ಯ ರೂಪದಲ್ಲಿ ಇರ್ತಾನೆ.
ಹೌದೌದು, ಭಗವಂತನೇ ಸೂರ್ಯ. ಅದಕ್ಕೆ ಅವನಿಗೆ ಸೂರ್ಯ ಅಂತ ಹೇಳಿದ್ರೆ ಸೂರ್ಯ ಬಿಹಿ ಗಮ್ಯತ್ವ ಸೂರ್ಯ ಅಂತ ಶಬ್ದದ ಡೆಫಿನೇಷನ್. ಸೂರ್ಯ ಬಿ ಅಂದ್ರೆ ಜ್ಞಾನಿಗಳು, ಜ್ಞಾನಿಗಳಿಂದ ಹೊಂದಲ್ಪಡ್ತಾನಾದ್ರಿಂದ ಸೂರ್ಯ ಪರಮಾತ್ಮ. ಆ ಪರಮಾತ್ಮನೇ ಸೂರ್ಯನಾಮಕನಾಗಿ ಸೂರ್ಯ ರೂಪದಿಂದ ಅಲ್ಲಿರ್ತಾನೆ.
ತುಂಬಾ ಸಂತೋಷ ಆಚಾರ್ಯ.
ಸೂರ್ಯ ಚಂದ್ರ ಈಗ ಚದಾಹ್ಲಾದೆ ಅಂದ್ರೆ ಚೆನ್ನಾಗಿ ಸಂತೋಷ ಕೊಡುವವನು. ಬ್ರಹ್ಮದೇವರಿಗೆ ಶತಾನಂದ ಅಂತ ಹೆಸರಲ್ವಾ?
ಹೌದು,
ಪೂರ್ಣವಾದ ಆನಂದ, ಪೂರ್ಣವಾದ ಆನಂದವನ್ನ ಕೊಡ್ತಕ್ಕವನು ಪರಮಾತ್ಮ. ಆದ್ರಿಂದ ಪರಮಾತ್ಮನೇ ಬ್ರಹ್ಮದೇವರಿಗೆ ಚಂದ್ರನ ರೂಪದಲ್ಲಿ ಇರ್ತಾನೆ, ಪರಮಾತ್ಮನೇ ಸೂರ್ಯ ರೂಪದಲ್ಲಿ ಇರ್ತಾನೆ. ಲೋಕದ ವ್ಯಾಪಾರಕ್ಕೋಸ್ಕರ ಭಗವಂತನ ಜಗತ್ ಸೃಷ್ಟಿಯ ವ್ಯಾಪಾರ ಪ್ರವೃತ್ತಿಗೋಸ್ಕರನೇ ಪರಮಾತ್ಮನೇ ಹಗಲು ರಾತ್ರಿ ಅಂತ ಅನ್ನ ರಾತ್ರಿ ಅಂತ ಹೆಸರು ಕರೆಸ್ಕೊಂಡು, ಹಗಲಲ್ಲಿ ವಾಯುದೇವರು, ರಾತ್ರಿ ಭಾರತೀ ದೇವಿ, ಹಗಲು ಸೂರ್ಯನ ವಾಯು ನಾರಾಯಣ, ರಾತ್ರಿ ಚಂದ್ರಲ್ಲಿ ಭಾರತೀ ಲಕ್ಷ್ಮೀ ನಾರಾಯಣ, ಹೀಗಿತ್ತು ಹಗಲು ರಾತ್ರಿ ಅಂತ ಮಾಡಿ ವ್ಯಾಪಾರ ಮಾಡ್ತಾನೆ. ಅಲ್ಲಿ ರಾತ್ರಿ ವ್ಯಾಪಾರ, ರಾತ್ರಿಯ ಪ್ರಭಾವ ಪರಿಣಾಮ ನಮಗಿರುತ್ತೆ. ರಾತ್ರಿ ಕತ್ತಲು ಅನ್ನೋದು ತಮೋ ವ್ಯಾಪಾರ. ನಮ್ಗಳಿಗೆ ನೋಡಿ ರಾತ್ರಿ ಅಂದ್ರೆ ನಾವು ಮಲಗ್ತೀವಿ, ಹೊತ್ತು ಹೊತ್ತು ಮಲಗೋದು ತಮೋ ವ್ಯಾಪಾರ. ಆದ್ರೆ ದೇವತೆಗಳಿಗೆ ಅದಿಲ್ಲ, ಅವರಿಗೆ ರಾತ್ರಿ ಅಂತಿದ್ರು ಕೂಡ ಜ್ಞಾನ ಪ್ರಕಾಶವೇ ಆಗಿರುತ್ತೆ. ಅವರು ಹಗಲು ರಾತ್ರಿ ಎರಡೊತ್ತು ದೇವತಾ ಪೂಜಾ, ದೇವತಾ ವ್ಯಾಪಾರ, ದೇವತೋಪಾಸನೆ ಮಾಡ್ತಾನೆ ಇರ್ತಾರೆ. ನಮ್ಮ ವ್ಯವಹಾರಕ್ಕೆ ರಾತ್ರಿ ಹಗಲು ಅಂತ ವ್ಯವಹಾರ ಹೊರಟಿದೆ. ಈಗ ನಿಮ್ ಪ್ರಶ್ನೆಗೆ ಅರ್ಥ ಆಯ್ತಾ?
ಅರ್ಥ ಆಯ್ತು ಆಚಾರ್ಯ, ತುಂಬಾ ಥ್ಯಾಂಕ್ಸ್.